ಎಲ್ಲ ಎಲ್ಲರೂ ಪಾಪ ಸುಸ್ತಾಗಿರುತ್ತೆ ಮಲಗಿರುತ್ತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನ ಸ್ವನಾಮ ಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನ ಗತಂ ವಂದೇ ಬ್ರಹ್ಮ ರುದ್ರೇಂದ್ರ ವಂದಿತಂ ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣ ಜ್ಞಾನದ ಸಾರ್ನಸೇ ಉತ್ತುಂಗವಾತ್ತರಂಗಾಯ ಮಧ್ವದುಕ್ತಾರ್ಥಯೇ ನಮಃ ಗುಣಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಭೂತಕಷ್ಟಂ ಭಯಮುಖಫಲನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಲೀಲಾಕರಾಚಿತಾನಂತ ಲೀಲಾ ಗೋಪಾಲ ಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ನಮಃ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾರಿಣಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ವಾಜರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀ ವಿಶುದ್ಧಯೇ ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವನ್ ಕೇವಾ ಶಬದೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ ಅಜ್ಞಾನ ತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮರಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹಾಗೆ ಧ್ಯಾನದ ಕುರಿತು ಅವರಿಗೆ ಮತ್ತು ಜಾಸ್ತಿ ಶುರು ಮಾಡ್ತಾರೆ ಹೇಳಿದ್ರೆ ಧ್ಯಾನೋಪಾಸನೆಯ ಇನ್ನೊಂದು ಸುಳಾದಿ ಅಂದ್ರೆ ಒಂದೊಂದು ವಿಷಯ ತಗೊಂಡಾಗ ವಿಜಯದಾಸರೇನು ಹೇಳುತ್ತಾರೆ, ಗೋಪಾಲದಾಸರೇನು ಹೇಳುತ್ತಾರೆ, ಜಗನ್ನಾಥಾಸರೇನು ಹೇಳ್ತಾರೆ, ಆ ಥರ ನೋಡ್ತಾ ಹೋದರೆ ಒಂದೇ ವಿಷಯ ಸಮಗ್ರವಾಗಿ ಎಲ್ಲ ಕವರ್ ಆಗ್ತಾ ಬರ್ತಾ ಇರುತ್ತೆ. ಆ ಥರದಲ್ಲಿ ವಿಜಯದಾಸರು ಹೇಳಿದ್ದೆ, ಏನಾದರೇನು ನಿನ್ನ ಧ್ಯಾನವ ಬಿಡುವೇನೆ, ಏನಾದರಾಗಲಿ ಎನಗಿಂದೀಗ. ಹೇ ಸ್ವಾಮಿ, ಏನಾದರೆ ಸರಿ ನಿನ್ನ ಧ್ಯಾನ ಮಾತ್ರ ಬಿಡಲ್ಲ, ಪ್ರಾಣ ಹೋಗ್ಲಿ ಏನು ಅಂತಹ ಪರಿಸ್ಥಿತಿ ಬರಲಿ ನಿನ್ನ ಧ್ಯಾನ ಬಿಡಲ್ಲ. ಏನಾದರೇನು ನಿನ್ನ ಧ್ಯಾನವ ಬಿಡುವೇನೆ, ಏನಾದರಾಗಲಿ ಎನಗಿಂದೀಗ, ಎನಗೆ ಇಂದು ಈಗ ಏನಾದರೂ ಆಗಲಿ. ಆ ಶಬ್ದಗಳು ಅಷ್ಟು ಎನಗಿಂದೀಗ ಅಂದ್ರೆ ಏನು ಅಷ್ಟೇ ಇಲ್ಲ, ಎನಗೆ ಇಂದು ಈಗ ಏನಾದರೂ ಆಗಲಿ, ಎಸ್ ನೋ ಪ್ರಾಬ್ಲಮ್. ಶ್ರೀನಿವಾಸನೇ ನಿನ್ನ ಧ್ಯಾನದಿಂದಲೇ ಕರೆದು ಆನು ಈಗ ನಿರುತ ಅರ್ಚನೆ ಮಾಡುವೆ. ಧ್ಯಾನದಲ್ಲಿ ದೇವರನ್ನ ಕರೆದು ಮಾಡಬೇಕಾಗಿದ್ದೇನು ಅಂದ್ರೆ ಅರ್ಚನೆ ಮಾಡಿ ಅಂದರು. ಧ್ಯಾನದಲ್ಲಿ ಭಗವಂತನನ್ನ ನಾವು ಚಿಂತನೆ ಮಾಡಿ ಒಂದು ರೂಪ ಮನಸ್ಸಿನಲ್ಲಿ ಕಲ್ಪನೆ ಬರಬೇಕು. ಎದುರಿಗೆ ಪ್ರತಿಮೆಯನ್ನಿಟ್ಟುಕೊಂಡು ಆ ಪ್ರತಿಮೆಯನ್ನ ಸದಾಕಾಲ ನೋಡುತ್ತಾ ಇಣುಕಿ ಇಣುಕಿ ನೋಡುತ್ತಾ ಬರಬೇಕಂತೆ. ಒಂದು ಸಲ ನೋಡಬೇಕು, ಕಣ್ಣು ಮುಚ್ಚಬೇಕು, ಮತ್ತು ನೋಡಬೇಕು, ಕಣ್ಣು ಮುಚ್ಚಬೇಕು. ಅದು ಎಷ್ಟು ಸಲ ಅಂದ್ರೆ ಆ ಪ್ರತಿಮೆ ನಿಮ್ಮ ಹೃದಯದಲ್ಲಿ ನಿಲ್ಲುವ ಪರ್ಯಂತ ಪೂರ್ಣ ನಿಲ್ಲಬೇಕು. ಅಷ್ಟರ ಪರ್ಯಂತ ನಾವು ಅದನ್ನು ಚೆನ್ನಾಗಿ ನೋಡುತ್ತಾ ಮನಸ್ಸಿನಲ್ಲಿ ಪ್ರಿಂಟ್ ಆಗಬೇಕು. ಆ ಪ್ರಿಂಟ್ ಆಗಿದ್ದು ನಿಲ್ಲಬೇಕು, ಮತ್ತು ಸದಾ ನಿಲ್ಲಬೇಕು. ಅದೇ ದೇವರಲ್ಲ, ಅದರೊಳಗೆ ದೇವರ ಚಿಂತನೆ ಮಾಡಿ ಅಲ್ಲಿ ದೇವರನ್ನು ಕರೆದು ಆ ದೇವರನ್ನು ಕರೆಯುವಾಗ ಆ ಮೂರ್ತಿಯೇ ದೇವರಲ್ಲ, ಆ ಮೂರ್ತಿ ಒಳಗೆ ದೇವರು ಅಂದ್ರೆ ಬಿಂಬನೇ ಚಿಕ್ಕ ಚಿಕ್ಕ ಜೀವಾಕಾರ ಮೂರ್ತಿಗಳಿಂದ ಆ ಇಡೀ ಪ್ರತಿಮೆಯಲ್ಲಿ ತುಂಬಿದ್ದಾನೆ ಅಂತ ತಿಳಿದು ಆ ಭಗವಂತನನ್ನ ಕರೆದು ಅವನನ್ನ ಅಂದ್ರೆ ಆವಾಹನ ಆಸನ ಅರ್ಚ ವಿಶೇಷವಾಗಿರತಕ್ಕಂತಹ ಷೋಡಶೋಪಚಾರ ಪೂಜೆಯನ್ನ ಮಾಡಬೇಕಾದರೆ ಮನಸ್ಸಿನಲ್ಲೇ ನಾನಾ ಪದಾರ್ಥಗಳ ಚಿಂತನೆ, ಪದಾರ್ಥಗಳೆಲ್ಲ ಕಲ್ಪನೆ ಮಾಡಬೇಕಂತೆ ಮನಸ್ಸಿನಲ್ಲಿ. ಎಲ್ಲ ಏನು ಬಂಗಾರದ ಕೊಡ ಕಲ್ಪನೆ ಮಾಡ್ತೀರೋ ಏನೇನು ಮಾಡ್ತೀರೋ, ಶುದ್ಧವಾದ ನೀರು, ಗಂಧೋದಕ ಗಂಧ, ಪುಷ್ಪ, ತುಳಸಿ, ಮನಸ್ಸಿನಿಂದಲೇನೆ ನಾನಾ ಶುದ್ಧ ಅಂದರೆ ಮನಸ್ಸಿನಲ್ಲಿ ಕಲ್ಪನೆ ಮಾಡಬೇಕಾದ್ರೆ ಒಂದ್ಸಲ ನೋಡಿರಬೇಕು. ಶುದ್ಧವಾದ ಪುಷ್ಪ ಪುಷ್ಪಾದಿಗಳನ್ನ ಚೆನ್ನಾಗಿ ಒಳ್ಳೆ ಎಳೆಯಾಗಿ ಚೆನ್ನಾಗಿರುವಾಗ ನೋಡಿ 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 ಮನಸ್ಸಿನಲ್ಲಿ ಮುದ್ರೆ ಹಾಕೋಬೇಕಂತೆ. ದೇವರಿಗೆ ಅರ್ಪಣೆ ಮಾಡೋದೊಂದು ಮನಸ್ಸಿನಲ್ಲಿ ಪ್ರಿಂಟ್ ತೆಕ್ಕೋಬೇಕು. ತೆಕ್ಕೊಂಡ್ರೆ ಮನಸ್ಸಲ್ಲಿ ಬರುತ್ತೆ, ಒಳ್ಳೆ ಹಸಿ ತುಳಸಿ ಎಲ್ಲ ಕೂಡ ಸಂಗ್ರಹ ಮಾಡಿಕೊಂಡು ದೇವರಿಗೆ ಬೇಕಾದ ಅರ್ಚನೆ ಮಾಡಬಹುದು, ಏನು ಬೇಕಾದರೂ ಮಾಡಬಹುದು. ಆ ರೀತಿಯಲ್ಲಿ ಶ್ರೀನಿವಾಸನೇ ನಿನ್ನ ಧ್ಯಾನದಿಂದಲೇ ಕರೆದು ಆನು ಈಗ ನಿರುತ ಅರ್ಚನೆ ಮಾಡುವೆ. ಈ ರೀತಿ ಮಾಡಿದ್ರೆ ಏನಾಗುತ್ತೆ, ನಾನಾ ಕರ್ಮದ ಶ್ರೇಣಿಯಿಂದಲೀ ಸೋಪಾನವಾಗುವ ಗತಿಗೆ ಅನಂತ ಜನುಮದಲ್ಲಿ ಕಾಣೇನೋ ಧ್ಯಾನ ಸಮಾನವಾದ ಭಕುತಿ. ಸೋಪಾನವಾಗುವ ಗತಿಗೆ ಅಂದರೆ ವಿಶೇಷ ಮೋಕ್ಷಕ್ಕೆ ಏನು ಸೋಪಾನ ಆಗುತ್ತಲ್ಲ ಆ ಸೋಪಾನವಾಗುವ ಗತಿಗೆ ಕರ್ಮದ ಶ್ರೇಣಿಯಿಂದಲೀ ಅನಂತ ಜನ್ಮದಲ್ಲಿ ಕಾಣೆನು ನಾನಾ ಕರ್ಮಗಳು ಮಾಡಿದರೂ ಕೂಡ ಮೋಕ್ಷಕ್ಕೆ ಹೋಗಬೇಕಾದ ಸಾಧನ ಪ್ರಧಾನ ಸಾಧನ ಬರಲ್ಲ. ಎಷ್ಟರವರೆಗೆ ಕರ್ಮಗಳೆಲ್ಲ ಅಂದರೆ ಮನಸ್ಸಿನ ಶುದ್ಧಿ ಪರ್ಯಂತ, ಮನಸ್ಸು ಶುದ್ಧಿಯಾಗಲಿಕ್ಕೆ ಈ ಕರ್ಮಗಳೆಲ್ಲ ಕಾರಣ. ಮನಸ್ಸು ದೇವರಲ್ಲಿ ನಿಲ್ಲಿಸಬೇಕು, ಸದಾ ದೇವರಲ್ಲೇ ನಿಲ್ಲಿಸಿ ನಾವು ಮೋಕ್ಷ ಪಡೆಯಬೇಕು, ದೇವರನ್ನ ಕಾಣಬೇಕು. ದೇವರಲ್ಲೇ ಸದಾ ಮನಸ್ಸು ನಿಲ್ಲಿಸಬೇಕಾದ್ರೆ, ಮನಸ್ಸು ನಿಲ್ಲಬೇಕಾದ್ರೆ ಮನಸ್ಸಲ್ಲಿ ಚಾಂಚಲ್ಯ ಇರಬಾರದು, ಚಂಚಲ ಆಗಿರಬಾರದು. ಮನಸ್ಸಿನಲ್ಲಿ ಚಾಂಚಲ್ಯ ದೋಷ ಬರಲಿಕ್ಕೆ ಕಾರಣ ಏನು ಅಂದ್ರೆ ನಾವು ಹಿಂದೆ ಮಾಡಿದ ಪಾಪ, ಆ ಪಾಪದಿಂದಾಗಿ ಚಂಚಲ ಆಗ್ತಾ ಇದೆ ಮನಸ್ಸು. ಹಾಗಾದ್ರೆ ಈ ಪಾಪದಿಂದ ಬಂದ ಚಾಂಚಲ್ಯ ಮನಸ್ಸಿನಲ್ಲಿ ಕಳೆಯಬೇಕಾದರೆ ಅದಕ್ಕೇನು ಬೇಕು ಅಂತ ಹೇಳಿದ್ರೆ ನಾನಾ ಕರ್ಮಗಳು, ವೇದೋಕ್ತ ಕರ್ಮಾನುಷ್ಠಾನ ಮಾಡುತ್ತಾ ಬಂದರೆ, ವಿಶೇಷವಾದ ಚಿಂತನಾದಿಗಳು ಶ್ರವಣಾದಿಗಳು ಎಲ್ಲ ಮಾಡುತ್ತಾ ಬಂದರೆ ಮನಸ್ಸು ಶುದ್ಧ ಆಗ್ತಾ ಆಗ್ತಾ ಬರುತ್ತೆ. ಹಾಗಾದರೆ ನಾವು ಮಾಡಿದ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಮಾಡುವ ಕರ್ಮಗಳಿಂದ ಸಾಧಿಸಿದ್ದೇನಯ್ಯ ಅಂದ್ರೆ ಮೇನ್ ಗುರಿಯಲ್ಲ. ಆ ಪ್ರಧಾನವಾದ ಗುರಿಯನ್ನ ಸಾಧಿಸಲಿಕ್ಕೆ ಬೇಕಾದ ಮನಸ್ಸಿನ ಶುದ್ಧಿ ಮಾತ್ರ ಸಾಧಿಸಿದ್ದಷ್ಟೇ, ಅಲ್ಲಿಗೆ ಎಂಡ್ ಕಟ್ ಆಯ್ತು. ಅಲ್ಲಿಗೆ ಮನಃಶುದ್ಧಿ ಪರ್ಯಂತ ಎಲ್ಲಾ ಕರ್ಮಗಳು ಮನಃಶುದ್ಧಿ ಆಗ್ಲಿಕ್ಕೆ, ಅದರಿಂದ ಮೋಕ್ಷ ಬರುತ್ತೆ ಅಂತ ಭ್ರಾಂತಿ ಇದೆ ತೆಗೆದುಬಿಡಿ ಅಂತ ಹೇಳಿದ್ರು. ಬೆಳಿಗ್ಗಿಂದ ರಾತ್ರಿ ಪರ್ಯಂತ ತಿಕ್ಕಿ ಮಾಡಿ ಎಲ್ಲ ಮಾಡಿ ಆ ಕರ್ಮಗಳು ಮಾಡಿ ಅಪ್ಪಾ ಸಾಧನೆ ಆಯಿತು ಅಂದ್ರೆ ಇಲ್ಲ, ಅದು ಸಾಧನೆ ಅಲ್ಲ, ಅದು ಸಾಧನೆ ಒಂದು ಭಾಗ ಅಷ್ಟೇ. ಅದರಿಂದ ಮನಃಶುದ್ಧಿ ಆಗಬೇಕು. ಅದು ಆ ಕರ್ಮಾನುಷ್ಠಾನ ಕೂಡ ಮನಃಶುದ್ಧಿ ಆಗ್ತಾ ಇದೆಯಾ ಇಲ್ಲ ನಾ ಮಾಡೋದ್ರಿಂದ ಚೆಕ್ ಮಾಡಿಕೊಳ್ತಾ ಇರಬೇಕು. ಸುಮ್ಮನೆ ಗೊಡ್ಡಾಗಿ ಸಾಧನೆ ಮಾಡ್ತಾ ಇದ್ರೆ ಏನು ಉಪಯೋಗವಿಲ್ಲ. ಅದರಲ್ಲೂ ಜ್ಞಾನ ಸೇರಿರಬೇಕು. ಜ್ಞಾನಯುಕ್ತ ಕರ್ಮಾನುಷ್ಠಾನವೇ ಮನಸ್ಸನ್ನು ಶುದ್ಧಿ ಮಾಡುತ್ತೆ. ಆ ಮನಸ್ಸು ಶುದ್ಧಿ ಆದ ಮೇಲೆ ಮುಂದೇನು ಸಾಧನೆ ಅಂದ್ರೆ ದೇವರಲ್ಲೇ ಇಟ್ಟು ಧ್ಯಾನ ಮಾಡುವುದೇ ಪ್ರಧಾನ ಸಾಧನೆ. ಅದನ್ನು ಹೇಳ್ತಾ ಇದ್ದಾರೆ. ಅನಂತ ಜನ್ಮದಲ್ಲಿ ನಾನಾ ಕರ್ಮನ ಶ್ರೇಣಿಯಿಂದಲೀ ಸೋಪಾನವಾಗುವ ಗತೆಗೆ ಕಾಣೆನೋ, ಕರ್ಮದಿಂದ ನಾನು ಕಾಣೆ, ಧ್ಯಾನ ಸಮಾನವಾದ ಭಕುತಿ, ಧ್ಯಾನಕ್ಕೆ ಸಮಾನವಾಗಿರತಕ್ಕಂಥ ವಿಶೇಷವಾದ ಯೋಗ ಯಾವುದರಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ನಿರಂತರದಲ್ಲಿ ಜ್ಞಾನ ಶೂನ್ಯ ನಾನಾಗಿ ತಿಳಿಯದೇ, ನಾನು ಜ್ಞಾನಶೂನ್ಯನಾಗಿ ಈ ನಿರಂತರದಲ್ಲಿ ಏನು ಮಾಡಿದೆ, ನೀನೆಂಬುದು ಮರೆದು. ಆ ಕರ್ಮಾನುಷ್ಠಾನ ಮಾಡಿದಾಗಲೇ ನಾ ಮಾಡಿದೆ ನಾ ಮಾಡಿದೆ ಅಂತ ಬರುತ್ತಾ ಇದೆ. ನೀ ಮಾಡಿಸ್ತಾ ಇದೆಯಾ ಎಂಬ ಎಚ್ಚರ ಹೋಯಿತು. ಜ್ಞಾನವಿಲ್ಲದೆ ಜ್ಞಾನಶೂನ್ಯ ನಾನಾಗಿ ತಿಳಿಯದೆ ನೀನೆಂಬುದು ಮರೆದು ಧ್ಯಾನರ್ಹೀನಾಗಿ ಮಾನವಳಿದೆ. ನನ್ನ ಎಲ್ಲಾ ಸಾಧನೆ ಮಣ್ಣಾಯಿತಯ್ಯ. ಬರೀ ನಾನು ಮೇಲ್ನೋಟಕ್ಕೆ ಸುತ್ತಿದ್ದವರು ಚಪ್ಪಾಳೆ ತಟ್ಟಲಿಕ್ಕೆ ಅದು ಉಪಯೋಗ ಆಯಿತಷ್ಟೇ ಹೊರತು ನಿನ್ನ ಪ್ರೀತಿಗೊಳಿಸಲಿಕ್ಕೆ ಕಾರಣ ಆಗಲಿಲ್ಲ. ಸುತ್ತಿದ್ದವರೆಲ್ಲ ಅಪ್ಪ ಇವರು ಸಮಾನ ಇಲ್ಲ ಸಮಾನ ಇಲ್ಲ ಅಂತ ಹೊಗಳೋದು, ಆ ಹೊಗಳಿದ್ದಕ್ಕೆ ಆ ಹೊಗಳಿಗೆ ನಾನು ಖುಷಿಪಟ್ಟು ಅದಕ್ಕೆ ತಕ್ಕಂತೆ ಮತ್ತು ಚಪ್ಪಾಳೆ ನಾನು ಮಾಡುವುದು ಕರ್ಮಾನುಷ್ಠಾನ. ಆ ಕರ್ಮಾನುಷ್ಠಾನ ಮಾಡೋ ಕಾಲಕ್ಕೆ 4 ಜನ ನೋಡಿದ್ರೇನೆ ತೃಪ್ತಿ ನನಗೆ, ಇಲ್ಲದ್ರಿಲ್ಲೇ ಇಲ್ಲ. ಯಾರೂ ಇಲ್ಲ, ಕಾಡಲ್ಲಿ ಕುತ್ಕೊಂಡು ಮಾಡಬೇಕಂದ್ರೆ ಇಂಟ್ರೆಸ್ಟೇ ಬರಲ್ಲ. ಯಾಕೆ ಯಾರು ನೋಡಲ್ಲ, ಚಪ್ಪಾಳೆ ತಟ್ಟಲ್ಲ. ಮತ್ತೆ ಯಾಕಪ್ಪ ಒಬ್ಬರೇ ಕುತ್ಕೊಂಡು ಮಾಡಬೇಕಂದ್ರೆ ಅದಕ್ಕೆ ಅವನೊಬ್ಬನಿದ್ದಾನೆ ಅವನ ಜೊತೆಗೆ ಇದ್ದು ಮಾಡಬೇಕೆಂಬ ಹಂಬಲವೇ ಹುಟ್ಟಿಲ್ಲ. ಜ್ಞಾನ ಶೂನ್ಯ ನಾನಾಗಿ ತಿಳಿಯದೆ ನೀನೆಂಬುದು ಮರೆದು ಧ್ಯಾನಹೀನಾಗಿ ಮಾನವಳಿದೆ. ನಾನಾ ರೀತಿಯಾಗಿ ನನ್ನ ಮಾನ ಹೋಯಿತಯ್ಯ, ಮಾನವ ಇಳಿದೆ ಅಂದ್ರೆ ಎಲ್ಲಿ ಹೋಯಿತು ಅಂದ್ರೆ ದೊಡ್ಡವರು ಜ್ಞಾನಿಗಳಿದ್ದಾರೆ ದೇವತೆಗಳು ಅವ್ರ ಮುಂದೆ ಮಾನ ಹೋಯಿತು ನನಗೆ, ಅವರೆಲ್ಲ ನನ್ನ ನೋಡಿ ನಗ್ತಾ ಇದ್ದಾರೆ, ಏನುದು ಪಶು ತರ ಇದ್ದಾನಲ್ಲ ಇವನು, ಯಾರು ಅದನ್ನು ನೋಡಿ ಸಂತೋಷ ಪಡಬೇಕೋ ಆ ಸ್ವಾಮಿಯನ್ನೇ ಮರೆತ, ಸುತ್ತಿದ್ದವರು ಚಪ್ಪಾಳೆಗಾಗಿ ಮಾಡ್ತಾನಲ್ಲ, ಇವನೊಂದು ಪಶು ಇದ್ದಾನಿದ್ದಾನೆ ಅಂತ ನಗ್ತಾ ಇದ್ದಾರೆ ನನ್ನ ಸಾಧನ ನೋಡಿ. ಅದಕ್ಕೆ ಧ್ಯಾನಹೀನಾಗಿ ಮಾನ ಬಳಿದೆ ಕ್ಷೋಣಿಧರಣೆ ನಮ್ಮ ವಿಜಯ ವಿಠಲ, ನಿನ್ನ ಧ್ಯಾನ ವರಿದ ಮೇಲೆ ಮಾಡುವುದೆಂತೋ, ನಿನ್ನ ಧ್ಯಾನ ಅರಿತ ಮೇಲೆ ಮತ್ತು ಕರ್ಮಾನುಷ್ಠಾನದಲ್ಲಿ ಬರೇ ಒಣ ಒದ್ದಾಡೋದೇನದಯ್ಯ, ಇನ್ನೇನೂ ಇಲ್ಲ ಅಂದ್ರೆ ಕರ್ಮಾನುಷ್ಠಾನ ಬಿಡಲ ಯಾರು ಕೂಡ, ಆದರೆ ಅದೇ ಗುರಿ ಅಂತ ಯಾರು ಹೋಗಬಾರದು, ಅದರಿಂದ ಬರಬೇಕು ಇಲ್ಲಿಗೆ. ಒಂದೊಂದು ಕಡೆ ಒಂದೊಂದು ಕಡೆ ಆ ಭಗವಂತನ ಹೆಸರುಗಳು ಹಾಕ್ತಾರೆ. ಮಾನ ಬಡಿದೆ ಕ್ಷೋಣಿಧರಣೆ ನಮ್ಮ ವಿಜಯ ವಿಠಲ, ನಿನ್ನ ಧ್ಯಾನ ಬರಿದ ಮೇಲೆ ಮಾಡುವುದಂತು. ಸರಿ, ಚೆನ್ನಾಗಿ ಗೊತ್ತಾಯ್ತಪ್ಪ, ಈಗಂತೂ ನಮಗೆ ಧ್ಯಾನ ಮಾಡಲಿಕ್ಕೂ ಮನಸ್ಸು ಬರ್ತಾ ಇಲ್ಲ, ಜ್ಞಾನ ಇಲ್ಲ, ಯಾವಾಗ ಕರ್ಮಾನುಷ್ಠಾನ ಮಾಡೋದರಲ್ಲೇ ತಾತ್ಪರ್ಯ, ಆ ಕರ್ಮಾನುಷ್ಠಾನ ಮಾಡಿದಾಗೆಲ್ಲ ಯಾರು ನಾನು ಮೆಚ್ಚಿಕೊಳ್ತಾರೆ ಅಂತ ಕಾಗೆ ತರ ನೋಡ್ತಾ ಕೂಡೋದೇ ಆಗಿದೆ ನಮ್ಮ ಬದುಕೆ. ಅದಕ್ಕೆ ಏನಪ್ಪ ಈ ಬುದ್ಧಿ ಹೋಗ್ಬೇಕಾದ್ರೆ ಏನು ಮಾಡಬೇಕು, ಈ ಬುದ್ಧಿ ಹೇಗೆ ಬಂತು ಇನ್ನೊಬ್ಬರ ಹೊಗಳಿಕೆ. ಅದಕ್ಕೆ ಹೇಳುತ್ತಾರೆ, ಜನರ ಮಣ್ಣಣೆ ಗೊಡವೆ ಕನಸಿಲಾದರೂ ಬೇಡ ಅಂತಾರೆ ದೇಶ ವಿಠಲರವರು. ಹಾಡುಗಳು ಬಹಳ ಚೆನ್ನಾಗಿರುತ್ತೆ. ಕುಡಿಸೆನಗೆ ಹರಿ ನಿನ್ನ ನಾಮ ರಸವ, ಅನ್ಯ ರಸಗಳ ನೊಳ್ಳೆ ಹಸಿದಿದ್ದರೂ ಇರುವೆ, ಜನರ ಮಣ್ಣಣೆ ಗೊಡವೆ ಕನಸಿಲ ಆದರೂ ಬೇಡ ಅಂತ ಹೇಳ್ತಾರೆ. ಸಾಕಪ್ಪ, ಯಾರು ನಾನು ಮೆಚ್ಕೋಬೇಕಾಗಿಲ್ಲ, ನೀನೊಬ್ಬರು ನೋಡಿದ್ರೆ ಸಾಕಯ್ಯ. ಅದೇ ಹೇಳ್ತಾ ಇದ್ದಾರೆ, ನೀನೊಬ್ಬರು ನೋಡಿದ್ರೆ ಸಾಕು, ನಿನಗಾಗಿ ಸಾಧನೆ, ನಿನ್ನ ಸಂತೋಷಕ್ಕಾಗಿ ಸಾಧನೆ, ಅದು ನನ್ನ ಮನಸ್ಸಿಗೆ ಬರಬೇಕಾದರೆ ಅದು ಬಾರದಂತೆ ಮಾಡುವ ಪಾಪ ತುಂಬಿದೆ ನನ್ನಲ್ಲಿ, ಅದಕ್ಕಾಗಿ ಈ ಮನಸ್ಸು ನಿನ್ನ ಬಿಟ್ಟು ಬೇರೆ ಏನೋ ಕರ್ಮಾನುಷ್ಠಾನ ಮಾಡುತ್ತಾ ಇದೆ. ಒಂದ ಈ ದೈವೀ ಗತಿಗೆ ಬಾರದೆ ಲೌಕಿಕದಲ್ಲೇ ಬಿದ್ದು ಒದ್ದಾಡುತ್ತಾ ಇರುತ್ತೆ. ಒಂದು ವೇಳೆ ದೈವಿ ಈ ರೀತಿಯಾಗಿ ಭಗವಂತನ ಚಿಂತನೆ ಮಾಡಬೇಕು ಅಂತ ಬಂದರೂ ಕೂಡ ಏನು ಮಾಡುತ್ತಾ ಇರುತ್ತೆ ಅಂದರೆ ನಾನಾ ಕರ್ಮಗಳು ಮಾಡುವುದು, ಆ ಕರ್ಮಗಳು ಮಾಡಿದಾಗ ಯಾರ್ಯಾರು ಹೊಗಳುತ್ತಾರ ಅಂತ ಆ ಜನರ ಮನ್ನಣೆ ದಂಭಕತನ ತುಂಬಿಕೊಂಡಿದೆ. ಆ ದೋಷ ಎಲ್ಲ ನನ್ನ ಒಳ ಕೂತಿದೆ, ಅದಕ್ಕಾಗಿ ಹೀಗೆ ಆಗ್ತಾ ಇದೆ. ಆ ದೋಷ ಹೋಗಬೇಕಾದ್ರೆ ಏನು ಮಾಡಬೇಕು? ಆ ದೋಷ ಇದೆ 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 ಅಂತ ತೋರೋದಲ್ಲ, ಕಳ್ಕೊಂಬ ಹಾದಿ ಹೇಳಿ ಅಂತ ಕೇಳಿದ್ರೆ ಒಂದೇ ಮಾತು ಹೇಳ್ತಾರೆ, ಕ್ಷೋಣಿಧರಣಿ ಅಂತ ಹೇಳ್ತಾರೆ. ಕ್ಷೋಣಿಧರನನ್ನು ಚಿಂತನೆ ಮಾಡಿ ಮಾಗಿ ಎಲ್ಲ ದೋಷ ಹೋಗುತ್ತೆ. ಕ್ಷೋಣಿಧರ ಯಾರು? ಕ್ಷೋಣಿ ಅಂದ್ರೆ ಭೂಧರ, ಭೂಮಿ ಅಂದ್ರೆ ಯಾರು? ಧಾರಣ ಮಾಡಿದ್ದು ವರಾಹದೇವರು. ವರಾಹದೇವರ ಕೆಲಸವೇ ಅದು. ಏನದು ಅಂದ್ರೆ ಎಲ್ಲ ಅಗದು ಅಗದು ತೆಗೆದು ಬಿಡುತ್ತಾರೆ, ಅಂದ್ರೆ ನಮ್ಮ ನಾಡಿಗಳಲ್ಲಿ ತಿರುಗಾಡುವುದೇ. ಹೇಳುತ್ತಾರೆ 72,000 ನಾಡಿಗಳಲ್ಲಿ ಕ್ರೋಡ 72,000 ನಾಡಿಗಳಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಇದ್ದು ಆಡುತ್ತ ಆನಂದಾತ್ಮ ಚಲಿಸುವ ಲೋಕದೊಳುತಾನು ಅಂತ. ಆ ರೀತಿಯಲ್ಲಿ 72,000 ನಾಡಿಗಳಲ್ಲಿ ಕ್ಷೋಣಿಧರ ವಿಜಯ ವಿಠಲನ ಅಂದ್ರೆ ವರಾಹದೇವರು ಚಿಂತನೆ ಮಾಡುತ್ತಾ ಹೋದರೆ ವರಾಹದೇವರು ನಮ್ಮ ಎಲ್ಲಾ ಪಾಪಗಳನ್ನ ಕಿತ್ತೊಗೆದು ಆ ದೇವರೊಂದು ಸಾಕು ನನಗೆ ಇನ್ಯಾವುದು ಬೇಡ ಅಂತ ಏಕಾಂತರನ್ನ ತನ್ನ ಕಡೆಗೇನೆ ನಮ್ಮ ಮನಸ್ಸನ್ನ ಕರಕೊಂಡು ಹೋಗ್ತಾನೆ. ಅದಕ್ಕೆ ಹೇಳುತ್ತಾರೆ, ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟ ಜ್ಞಾನವಂತನ ಮಾಡೋ ಜಾನಕೀರಮಣ ಉತ್ತಮರ ಸಂಗತಿಯ ಎನಗಿತ್ತು ಸಲಭು ಹೇಳ್ತಾರೆ. ಕ್ಷೋಣಿಧರಣೆ ನಮ್ಮ ವಿಜಯ ವಿಠಲ, ನಿನ್ನ ಧ್ಯಾನವರಿದ ಮೇಲೆ ಮಾಡುವುದಂತು. ಈ ರೀತಿಯಲ್ಲಿ ವರಾಹದೇವರನ್ನ ನಮ್ಮ ನಾಡಿಗಳಲ್ಲಿ ಚಿಂತನೆ ಮಾಡ್ತಾ 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 ಬಂದರೆ ಭಗವಂತ ಧ್ಯಾನಕ್ಕೆ ಮನಸ್ಸನ್ನು ಅನುಕೂಲ ಮಾಡುತ್ತಾನೆ. ಧ್ಯಾನಕ್ಕೆ ಮನಸ್ಸು ಅನುಕೂಲ ಆಗುವುದು ಅಂದ್ರೆ ಪ್ರಧಾನ ಅಲ್ಲಿ ಕತ್ತರಿಸಿ ಹಾಕಬೇಕು, ಯಾರು ನನ್ನ ಏನು ಮೆಚ್ಕೋಬೇಕಾಗಿಲ್ಲ, ಅದರಿಂದ ನನಗೆ ಪೈಸಾ ಬರೋದು ಏನೂ ಇಲ್ಲ, ಅದರಿಂದ ನನಗೆ ಆಗುವ ಉಪಕಾರ ಏನೂ ಇಲ್ಲ ಎಂಬ ಎಚ್ಚರ ನಮ್ಮಲ್ಲಿ ಬರ್ತಾ ಬಂತ ಅಂದ್ರೆ ಏಕಾಂತ ರಕ್ತ ಬಂಧುವ. ಏಕಾಂತ ಅಂದ್ರೆ ಒಂದೇ ಅಂತ, ಏಕ ಅಂತ ಒಂದೇ ಅಂತ ಇರತಕ್ಕಂಥವ್ರು ಏಕಾಂತರು ಅಂತ. ನಮ್ಮ ಒಂದಲ್ಲ ಹತ್ತಿದೆ, ಅವ್ರು ಮೆಚ್ಕೋಬೇಕು ಇವ್ರು ಮೆಚ್ಕೋಬೇಕು, ಅವ್ರು ನೋಡಿದ್ರೆ ಸಾಕು ಆನಂದ ಬಿಡ್ತಾ ಇರ್ತೇವೆ. ನಾವು ಭಕ್ತರು ಅಂತ ಇನ್ನೊಬ್ಬರು ಗುರುತಿಸಿದ್ರೆ ಸಾಕು, ನಾವು ಆಗುವಷ್ಟು ಆನಂದ ದೇವರು ಗುರುತಿಸಿದ್ರು ಆಗಲ್ಲ. ಆ ತರ ಆಗ್ತಾ ಇದೆ ನಮ್ಮ ಬದುಕಿನಲ್ಲಿ ಈ ಡಂಬಕತನ. ಇದು ಬಹಳ ದೊಡ್ಡ ದೋಷ, ಇದು ಒಳಗೆ ಕೂತಿರುತ್ತದು. ಅದಕ್ಕೆ ಶೇಷದಾಸರು ಯಂತ್ರಧಾರ ಕಳತಾರೆ. ಡಂಭಕತನ ಕಳೆದು ಡಂಭವ ತೊಳಗಿಸಿ ಡಿಂಭದೊಳಗೆ ಹರಿಯ ಬಿಂಬ ಕೊಳೆಯುವಂತೆ ಮಾಡು, ನಂಬಿದೆ ನಿನ್ನ ಪಾದ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಡಂಭಕತನ ಹೋಗಬೇಕಾ? ಶೋಣಿಧರನೇ ನಮ್ಮ ವಿಜಯ ವಿಠಲ, ನಿನ್ನ ಧ್ಯಾನವರಿದ ಮೇಲೆ ಮಾಡುವುದೆಂತೋ. ಇನ್ನ ಧ್ಯಾನವೇ ಗತಿಗೆ ಪ್ರಧಾನವೇ ಏನು ತಲಿ, ಜ್ಞಾನಿಗಳು ತಿಳಿದು ಆನಂದವಾಗುತ್ತ. ಧ್ಯಾನವೇ ಗತಿಗೆ ಪ್ರಧಾನವೇ ಏನು ತಲಿ, ಗತಿಗೆ ಪ್ರಧಾನ ಧ್ಯಾನವೇ, ಧ್ಯಾನ ಇಲ್ಲದರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಧ್ಯಾನ ಚೆನ್ನಾಗಿ ಮಾಡಬೇಕು. ಜ್ಞಾನಿಗಳು ತಿಳಿದು ಆನಂದವಾಗುತ್ತ, ಗಾನವ ಮಾಡುವರು ಆನಂದ ಗತಿಯಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಧ್ಯಾನದಲ್ಲಿ ಬರುವಂತಹ ಆನಂದ ಅಪೂರ್ವವಾದ್ದು, ಅದನ್ನು ಗಾನ ಮಾಡಿ ಮಾಡಿ ಹೇಳುತ್ತಾರಯ್ಯ, ನೀವು ಸುಮ್ಮನೆ ದೂರದಿಂದ ಹೋಗ್ಬಿಡ್ತಾ ಇದ್ದೀರಾ, ಚೂರಾದ್ರೂ ಮಾಡಿ. ಗೇಣವ ನೀ ಇಲ್ಲ ಈ ನುಡಿಯನ್ನು ಕೇಳಿ, ನಾ ನೆಚ್ಚಿದೆ ನಿನ್ನ ಶ್ರೀನಿವಾಸ ಮೂರ್ತಿ ವಿಜಯ ವಿಠಲ, ಎನಗೆ ಧ್ಯಾನವೇ ಗತಿ ನಿಧಾನದ ಪದವಿಗೆ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ನುಡಿಯನ್ನು ಕೇಳಿ ನಾನು ನೆಚ್ಚಿದೆ ನಿನ್ನ ಸ್ವಾಮಿ, ನಾನೆಷ್ಟು ಗೇಣವ, ನಾನು ಗೇಣವ, ಬಹಳ ಗಿಡ್ಡವ ಅಂದ್ರೆ ಏನು ಇಲ್ಲ ಅಂತಹದ್ದು. ಈ ನುಡಿಯನ್ನು ಕೇಳಿ ನಾನು ನಿನ್ನ ನೆಚ್ಚಿದೆ ಹರಿಯೇ ಶ್ರೀನಿವಾಸ ಮೂರ್ತಿ. ಅವಾಗ ಹೇಳೋದು ಧ್ಯಾನವೀಗತಿ, ಧ್ಯಾನವೀಗತಿ ಅಂದಾಗ ಯಾವ ಮೂರ್ತಿಯನ್ನು ಇಟ್ಟುಕೊಳ್ಳಿ ಅಂತ ಕ್ವಶನ್ ಬಂತು ನನಗೆ. ಯಾವ ಮೂರ್ತಿ ಇಟ್ಟುಕೊಳ್ಳಿ ಅಂತ ಪ್ರಶ್ನೆ ಬಂದರೆ ಹೇಳ್ತಾರೆ, ನಾನು ನೆಚ್ಚಿದೆ ನಿನ್ನ ಶ್ರೀನಿವಾಸ ಮೂರ್ತಿ, ಶ್ರೀನಿವಾಸನ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇನ್ರಿ, ಶ್ರೀನಿವಾಸನ ವರಹ ಇಟ್ಕೋಬೋದಲ್ಲ, ನರಸಿಂಹ ಇಟ್ಕೋಬೋದಲ್ಲ, ಯಾರು ಬೇಡದ, ಅವನೇ ಅಲ್ಲ, ಅವನೊಳಗೆ ಎಲ್ಲ ಕಾಣುತ್ತೆ. ಆದರೆ ಶ್ರೀನಿವಾಸ ಪ್ರಧಾನ. ಯಾಕೆ ಅಂದರೆ ಕಲಿಯುಗದಲ್ಲಿ ಯಾವ ದೇವರನ್ನ ಎಲ್ಲ ಕಾಮನ್ ಆಗಿ ಎಲ್ಲರಿಗೂ ಕಾಮನ್ ಆಗಿ ಕೊಡ್ತಾರೆ, ಈತನ ಚಿಂತನೆ ಮಾಡಿ, ಈತನ ಚಿಂತನೆ ಮಾಡುತ್ತಾ ಇದ್ರೆ ಅವನೇ ನಾನಾ ರೀತಿ ಕಾಣುತ್ತಾನೆ. ಪ್ರಧಾನ ಇವನು ಬೇಕು. ಯಾರನ್ನ ಅಂದ್ರೆ, ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ. ಕೃಷ್ಣ ಸಾಂಗೋಪಾಂಗನಾದ, ಚತುರ್ಭುಜನಾಗಿರತಕ್ಕಂಥ, ಎಲ್ಲ ಅನುಗ್ರಹ ಮಾಡತಕ್ಕಂಥ, ತನ್ನ ಪಾರ್ಷದರಿಂದ ಕೂಡಿಕೊಂಡ ಶ್ರೀಕೃಷ್ಣನನ್ನ ಚಿಂತನೆ ಮಾಡಬೇಕು. ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಜ್ಞಾನಿಗಳು ಇಂಥ ಕೃಷ್ಣನನ್ನ ಭಜನೆ ಮಾಡುತ್ತಾರೆ. ಆ ರೀತಿಯಲ್ಲಿ ನಾನು ನೆಚ್ಚಿದೆ ನಿನ್ನ ಶ್ರೀನಿವಾಸ ಮೂರ್ತಿ ವಿಜಯ ವಿಠಲ. ಆ ಕೃಷ್ಣನೇ ಶ್ರೀನಿವಾಸ ಹೇಳ್ಕೊಳ್ತಾನಲ್ಲ ಮದುವೆ ಕಾಲಕ್ಕೆ, ನಿನ್ನ ತಂದೆ ತಾಯಿ ಹೆಸರೇನು, ಒಂದು ದೇವಕಿ ವಸುದೇವ ಅಂತೆಲ್ಲ ಹೇಳ್ಕೊಡ್ತಾನೆ, ನನ್ನ ಹೆಸರು ಕೃಷ್ಣ, ನನ್ನ ಗೋತ್ರ ಎಲ್ಲ ಹೇಳ್ತಾನೆ. ಆ ರೀತಿಯಲ್ಲಿ ನಾನು ನೆಚ್ಚಿದೆ ನಿನ್ನ ಶ್ರೀನಿವಾಸ ಮೂರ್ತಿ ವಿಜಯ ವಿಠಲ, ಎನಗೆ ಧ್ಯಾನವೇ ಗತಿ ನಿಧಾನದ ಪದವಿಗೆ. ನಿಧಾನದ ಪದವಿ ಅಂದ್ರೆ ಮೋಕ್ಷ ಪದವಿಗೆ, ಧ್ಯಾನವೇ ಗತಿ. ಇನ್ನ ಅದರಲ್ಲಿ ಹೇಳ್ತಾ ಇದ್ದಾರೆ, ಮನವೇನಿಲ್ಲದ ಧ್ಯಾನ, ಮನಸ್ಸೇನಿಲ್ಲತಾ ಇಲ್ಲ ಧ್ಯಾನ ಹೇಗಾಗುತ್ತೆ ಅಂದರು. ಮನವೇನಿಲ್ಲದ ಧ್ಯಾನ, ಗುಣವೇ ಇಲ್ಲದ ನಾರಿ. ಯಾರು ತನ್ನ ಗಂಡ ಅಂತ ಚೆನ್ನಾಗಿ ನಿಶ್ಚಯ ಮಾಡಿಕೊಂಡು ಅಲ್ವಾ, ಗಂಡನಲ್ಲಿ ಸದಾ ಮನಸ್ಸಿಟ್ಟು, ಹಾಗೆ ಭಗವಂತನಲ್ಲಿ ಸದಾ ಮನಸ್ಸಿಟ್ಟು ಚಿಂತನೆ ಮಾಡತಕ್ಕಂಥ, ಮನೆಯಲ್ಲಿ ಯಾರ ಮಾತು ಯಾರನ್ನು ನೋಯಿಸದೆ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ಳುತ್ತಾ, ಗುಣ ಶಬ್ದದಿಂದೆಲ್ಲ ತಗೊಂಬಂದ್ರು, ಆಕೆ ಲಿಸ್ಟ್ ಎಲ್ಲ ತರ್ತಾ ಬಂದ್ರು, ಹೆಣ್ಮಕ್ಳು ಲಿಸ್ಟ್ ತಂದ್ರು. ನಂತರ ಹಣವೇ ಇಲ್ಲದ ನೃಪತಿ, ಮಹಾರಾಜ ಪೈಸ ದುಡ್ಡಿಲ್ಲ ಏನು ಉಪಯೋಗ ಅಂದ್ರು. ಹಣವೇ ಇಲ್ಲದ ನೃಪತಿ, ಕ್ಷಣವೇ ತಿಳಿಯದ ಜ್ಞಾನಿ. ಕ್ಷಣವೇ ತಿಳಿಯದ ಜ್ಞಾನಿ, ಕ್ಷಣ ಅಂದ್ರೆ ಏನು ಅಂದ್ರೆ ಸನ್ನಿಧಾನ ಅಂತ ಅರ್ಥ. ಶ್ರಾದ್ದದಲ್ಲಿ ಕರೀತಾರೆ, ಭವದ್ಭಿ ಕ್ಷಣ ಪ್ರಸಾದ ಕರ್ತವ್ಯ ಅಂತ ಹೇಳ್ತಾರೆ. ಏನು ಕ್ಷಣ ಪ್ರಸಾದ ಅಂದ್ರೆ ಅರ್ಥ ಏನು, ಒಂದು ಕ್ಷಣ ಅಂದ್ರೆ ಒಂದು ಆ ಕ್ಷಣದಲ್ಲಿ ಕಾಲದ ಕ್ಷಣ ಅಲ್ಲ, ಕ್ಷಣ ಅಂದ್ರೆ ಸನ್ನಿಧಾನ ಅಂತ ಅರ್ಥ. ದೇವರ ಸನ್ನಿಧಾನ ಎಲ್ಲೆಲ್ಲಿದೆ ಎಂಬುದು ಗೊತ್ತಿಲ್ಲದ ಜ್ಞಾನಿ ಏನು ಉಪಯೋಗ. ಪ್ರಣವ ಇಲ್ಲದ ಮಂತ್ರ, ಪ್ರಣವೇ ಇಲ್ಲದ ಮಂತ್ರ, ಓಂಕಾರ ಇಲ್ಲದಂತಹ ಮಂತ್ರ ಜಪ ಮಾಡಿದ್ರೆ ಎಲ್ಲಾ ಕೊಚ್ಕೊಂಡು ಹೋಗುತ್ತೆ. ಪ್ರಣವೇ ಇಲ್ಲದ ಮಂತ್ರ, ಘನವೇ ಇಲ್ಲದ ದಾನ, ಒಳ್ಳೆ ಬುದ್ಧಿಯೇ ಇಲ್ಲದಂತಹ ದಾನ. ಪಣತಿ ಇಲ್ಲದ ದೇಹ ಅಂದ್ರೆ ಹೇಳ್ತಾರೆ, ಪ್ರಣತಿ ವಿಶೇಷವಾಗಿ ದೇವರಿಗೆ ತಲೆಬಾಗದೇ ಇರುವಂತಹ ದೇಹ. ಅನುವೇ ಇಲ್ಲದ ನಡತಿ, ಜನವೇ ಇಲ್ಲದ ಸಭಾ, ಲಕ್ಷಣವಿಲ್ಲದ ಗುರು, ನೆನವೇ ಇಲ್ಲದ ಸಾಧನವೇ ಇಲ್ಲದ ಸಂಗತಿ ಹೇಳ್ತಾರೆ. ನೆನವೇ ಇಲ್ಲದ ಸಾಧನ ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಮಾಡಿದ್ದೆ. ಹೌದಾ? ಅಲ್ಲ, ದೇವರ ಪೂಜೆ ಮಾಡ್ಲಿಕ್ಕೆ ಹೋಗ್ತೀವಿ, ಅದೊಂದು ಸಾಧನೆ. ದೇವರ ನೆನಪೇ ಇಲ್ಲದೆ ದೇವರ ಪೂಜಾ ಮುಗಿದಿರುತ್ತೆ. ದೇವರನ್ನ ನೆನೆಯುವುದೇ ಪ್ರಧಾನ ದೇವರ ಪೂಜೆಯಲ್ಲಿ ಎಂಬುದೇ ನೆನಪಿಲ್ಲದೆ ಆ ಗಂಧ ತಗೊಂಡು ಬಾ, ಪೂಜಾ ಮಾಡು, ಅದು ಮಾಡು, ಇದು ಮಾಡು, ಆ ತಟ್ಟೆ ತೊಳಿ, ಹುಣಸೆ ಹಣ್ಣು ಹಾಕು, ಅದರಲ್ಲೇ ಹೋಗ್ಬಿಟ್ಟಿರ್ತದೆ ಜೀವನ ಎಲ್ಲ. ದೇವರು ಎಲ್ಲೋ ಕೂತಿರ್ತಾರೆ, ಪಾಪ ನೋಡ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾರೆ, ದಿವಸ್ತಮಾನ ದಿನವಸ್ತಮಾನ, ನೂರು ಮನುಕಲ್ಪವಿರಲು ರಂಜನವಾಗುವುದೇನ ಅಜಜನಕ. ತನು ಮನದಾಧೀನ ವಿಜಯ ವಿಠಲ ಕೃಪಾವನಧಿ, ನಿನ್ನನು ಧ್ಯಾನವನು ಮಾಳ್ಪ ಮನವಿಯೋ. ಇಂಥದ್ದು ದಿವಸಾಸ್ತಮಾನ, ನೂರು ಕಲ್ಪ ಮನುಕಲ್ಪ ಮಾಡಿದ್ರು ಕೂಡ ಇಂಥದ್ರಿಂದ ಮನಸ್ಸು ರಂಜನ ಆಗೋದೆ, ಭಗವಂತನ ಸಂತೋಷ ಆಗುತ್ತ. ಅಜನ ಜನಕ, ಅಜನ ಜನಕ ಅಂತ ಯಾಕೆ ಹೇಳಿದ್ರು ಅಂದ್ರೆ, ದೇವರು ಮೆಚ್ಚುವಂತ ತಪಸ್ಸನ್ನ ಮಾಡಿ ದೇವರನ್ನ ಮೆಚ್ಚಿಸಿದಂತ ಮಹಾನುಭಾವರು ಬ್ರಹ್ಮದೇವರು. ಹೌದಾ? ಅಲ್ಲಿ ಮತ್ತೆ ಪ್ರಶ್ನೆ ಬಂತು, ಅಂಥ ತಪಸ್ಸು ಅವ್ರು ಹೆಂಗ್ ಮಾಡಿದ್ರು? ನೀನ ಮಾಡಿಸಿದೆ, ಅವರೇ ಮಾಡಿದ್ರ? ನಾನೇ ಮಾಡಿಸಿದೆ ಅಂದ ದೇವ. ಮತ್ತೆ ನಂಗೆ ಯಾಕೆ ಮಾಡಿಸಲ್ಲ? ಅದೇ ದೇವರು ನನ್ನಲ್ಲಿದ್ದೀಯಲ್ಲ, ಬ್ರಹ್ಮದೇವರೊಳಗಿದ್ದು ಆ ತಪಸ್ಸನ್ನ ಮಾಡಿಸಿದ ನೀನೇ. ನನ್ನೊಳಗಿದ್ದಾಗ ನನ್ನ ಸರಿಯಾಗಿ ತಪಸ್ಸು ನಡೆಸ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ, ಅಜ ಜನಕ ತನು ಮನದಾಧೀನ ವಿಜಯ ವಿಠಲ ಕೃಪಾವನಧಿ. ತನು ಮನ ನಿನ್ನ ಅಧೀನ. ಅವಾಗ ದೇವರಂದ್ರು, ಎಲ್ಲಾ ಸರಿಯಪ್ಪ, ನಿನ್ನ ತನು ಮನಸ್ಸು ನನ್ನ ಅಧೀನ. ನಾನು ಬ್ರಹ್ಮದೇವರಿಗೆ ಧ್ಯಾನ ಎಲ್ಲ ಕೊಟ್ಟವ, ಆದರೆ ಏನಂತೆ, ನಿನ್ನಲ್ಲಿ ಪಾಪ ಕೂತಿದೆ, ಅದಕ್ಕೆ ಕೊಡತಾ ಇಲ್ಲ. ಇವಾಗೇನ್ ಮಾತಾಡ್ತೀಯ? ನಿನ್ನಲ್ಲಿ ಪಾಪ ಕೂತಿದೆ, ಅದಕ್ಕೆ ಕೊಡ್ತಾ ಇಲ್ಲ. ನಾನು ಬ್ರಹ್ಮದೇವರಿಗಪ್ಪ, ಬ್ರಹ್ಮದೇವರಲ್ಲಿ ಕೂತು ಅವರಲ್ಲಿ ಸಾಧನೆ ಮಾಡಿಸಿದೆ, ಅವರಲ್ಲಿ ದೋಷ ಇಲ್ಲ, ಅದಕ್ಕೆ ಅವರಲ್ಲಿ ತಪಸ್ಸು ಮಾಡಿಸಿದೆ, ಅವರು ತಪಸ್ಸು ಮಾಡಿಸಿ ಆ ತಪಸ್ಸಿಗೆ ಮೆಚ್ಚಿದೆ, ಎಲ್ಲಾ ಮಾಡಿದೆ. ನಿನ್ನ ತನು ಮನದ ಎಲ್ಲ ನನ್ನ ಅಧೀನ, ಆದರೆ ಏನಂತೆ, ನಿನ್ನ ಪಾಪ ಕೂತಿದೆಯಲ್ಲ, ಏನ್ ಮಾಡ್ಲಿ ಅಂತ ಕೇಳಿದರೆ, ಕೃಪಾವನಧಿ ಅಂತ ಕೇಳಿದರು. ನೀನೇ ಕತ್ತರಿಸಬೇಕಪ್ಪ, ಇಲ್ಲರೂ ಉಪಯೋಗವಿಲ್ಲ. ಅದಕ್ಕೆ ಕೃಪಾವನಧಿ, ನಿನ್ನನು ಧ್ಯಾನವನು ಮಾಳ್ಪ ಮನಭಿಯೋ. ಇನ್ನು ಹೇಳುತ್ತಾರೆ, ಈ ಧ್ಯಾನ ಮಾಡ್ಲಿಕ್ಕೆ ಹೋದ್ರೆ ನಾನಾ ರೀತಿಯಾಗಿ ನಮ್ಮಲ್ಲಿ ಕೆಡಿಸುವಂತಹ ಎಲ್ಲ ಏನು ಫೆಸಿಲಿಟಿ ಕೂತಿದೆ. ಹೇಳ್ತಾ ಇದ್ದಾರೆ, ಪಾಪವೆಂಬ ರಾಶಿ ಅಪಾರವಾಗೆನ್ನ, ಕೋಪವ ಪೊಟ್ಟಿಸಿ ತಾಪದ ಬಲದಿಂದ ಲೇಪಿಸಿಕೊಂಡು ಪ್ರಲಾಪ ಬಡಿಸುತ್ತಿದೆ. ಪಾಪದ ರಾಶಿ ಕೂತ್ಕೊಂಡು ಏನ್ ಮಾಡ್ತಾ ಇದೆ? ಅಪಾರವಾಗಿ ಎನ್ನ ಕೋಪವ ಪುಟ್ಟಿಸಿ, ಹೆಜ್ಜೆ ಹೆಜ್ಜೆಗೆ ಕೋಪ ಬರ್ತಾ ಇರುತ್ತೆ ನಮಗೆ ಅಲ್ವಾ? ಏನೊಂದು ಥಟ್ ಅಂತ ಸಿಟ್ಟು ಬರುತ್ತೆ, ಸಿಟ್ಟೇ ನಮಗೆ ಮೊದಲು ಬರೋದು. ಏನು ಮಾಡಿಕೊಂಡು ಕೂಡ ಮೊದಲೇ ಸಿಟ್ಟು ಬರ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇರ್ತಾರೆ, ಕೋಪವ ಪುಟ್ಟಿಸಿ ತಾಪದ ಬಲದಿಂದ ಲೇಪಿಸಿಕೊಂಡು. ಕೋಪ ಬಂದ ಏನಾಗುತ್ತೆ? ತಾಪ ಬಂದೇ ಬರುತ್ತೆ. ಇಡೀ ದಿನ ಕುದಿತಾ ಕೂತಿರ್ಬೇಕು ಕೋಪ ಬಂದಾಗ. ಊಟ ಮಾಡಲ್ಲ, ಏನು ಮಾಡಲ್ಲ, ಸಿಟ್ಟು ಮಾಡಿಕೊಂಡು ಏನೋ ತಲೆ ಕೆಡಿಸಿಕೊಂಡು ಎಲ್ಲೋ ನೋಡ್ತಾ ಕೂತಿದ್ದು ಯಾಕೆ? ಈ ಕೋಪದಿಂದ ಬಂತು, ತಾಪವಾಯಿತು, ಅದರಿಂದ ಲೇಪಿಸಿಕೊಂಡು ಪ್ರಲಾಪ ಬಡಿಸುತ್ತಿದೆ. ನಾ ಹೋಗುವ ದೆತ್ತ ಶ್ರೀಪತಿ ಲಾಲಿಸು, ನಾನೆಲ್ಲಿ ಹೋಗ್ಲೆಪ್ಪ, ಇದು ಸುತ್ತಾಕೊಂಡು ಒದಾಡಿಸ್ತಾ ಇದೆ. ಅಪಾರ ಕರ್ಮದಲ್ಲಿ ಪೂಜೆಯ ಮಾಡಲು, ಇಂಥ ಅಪಾರ ಕರ್ಮ ಇರುವಾಗ ಈ ಪೂಜೆಗಳೆಲ್ಲ ಮಾಡ್ತಾ ಕೂತಿದ್ರೆ ಶ್ರೀ ಪದವಿಗಳ ಪ್ರಾಪೂತವಾಗುವೆ. ಒಳ್ಳೆ ಒಳ್ಳೆ ಜ್ಞಾನ ಅನುಸಂಧಾನ ಅಂತ ಪದವಿ ಬರುತ್ತೇನಯ್ಯ. ಪ್ರಾಪುತ ನಾಮ ಪ್ರಾಪುತ ಮಹಾನಾಮ ವಿಜಯ ವಿಠಲ, ನಿನ್ನ ಅಪಾದ ಮೌಳಿಯನು ಪತಿಕರಿಸುವೆ. ಅವಾಗೆ ಪ್ರಶ್ನೆ ಏನು ಬಂತು? ಪಾಪ ರಾಶಿ ಜಾಸ್ತಿ ಇದೆ, ಅದರಿಂದ ಕೋಪ ಮೊದಲಾದೆಲ್ಲ ಹುಟ್ಟಿ ಅದರಿಂದ ತಾಪ ಬಂದು ಧ್ಯಾನ ಇಲ್ಲದೆ ಒದ್ದಾಡತಾ ಇದ್ದೇನೆ. ಹಾಗಾದರೆ ನಮಗೆ ಶ್ರೀ ಪದವಿಗಳ ಪ್ರಾಪ್ತಿ ಇಲ್ಲ. ಹಾಗಾದರೆ ಪಾಪಗಳು ಹೋಗಬೇಕು, ಒಳ್ಳೆ ಧ್ಯಾನ ಪ್ರಾಪ್ತಿ ಆಗಬೇಕು. ಹಾಗಾದರೆ ಏನು ಮಾಡಬೇಕು ಅಂದ್ರೆ ದೇವರನ್ನು ಚಿಂತನೆ ಮಾಡಬೇಕು. ಏನಂತ? ಪ್ರಾಪುತ ಮಹಾನಾಮ ಮಹಾಪ್ರಾಪ್ತಿ ಅಂತ ದೇವರ ಹೆಸರು. ಒಂದು ಗುಣ ಕೊಡತಾ ಇದ್ದಾರೆ. ಕ್ಷೋಣಿಧರ ಅಂತ ಕೊಟ್ರು, ಧನ್ಯ ಅಂತ ಕೊಟ್ರು, ಶ್ರೀನಿವಾಸ ಅಂತ ಕೊಟ್ರು, ಚತುರವೇದ ಅಂತ ಕೊಟ್ರು, ಒಂದೊಂದು ಕೊಡ್ತಾ ಇದ್ದಾರೆ. ಇಲ್ಲಿ ಮಹಾಪ್ರಾಪ್ತ ನಾಮ ಅಂತ ಹೇಳಿ, ಮಹಾಪ್ರಾಪ್ತಿ ಅಂದ್ರೆ ನಾನಾ ರೀತಿಯಾದ ಎಲ್ಲಾ ದೋಷಗಳನ್ನು ಕೊಚ್ಚಿ ಹಾಕಿ ತನ್ನ ಧ್ಯಾನವನ್ನೇ ಅಪರೂಪವಾಗಿ ಕೊಡತಕ್ಕಂತಹ ಗುಣ ಮಹತ್ಪ್ರಾಪ್ತಿ ಎಂದು ಭಗವಂತನ ಗುಣ. ಇದು ಪ್ರಕಟ ಮಾಡಯ್ಯ ಪ್ರಕಟ ಮಾಡಯ್ಯ ಮಹಾಪ್ರಾಪ್ತ ನಾಮ ವಿಜಯ ವಿಠಲ ಅಂತ ದೇವರ ಚಿಂತನೆ ಮಾಡಿದರೆ ಅನುಗ್ರಹ ನೀಡುತ್ತಾನೆ. ಅಪಾದ ಮೌಳಿಯನ್ನು ಪತಿಕರಿಸುವೆ, ನಿನ್ನ ಪಾದದಿಂದ ಮೌಳಿ ಪರ್ಯಂತ ಪ್ರತಿಯೊಂದು ಅವಯವಕ್ಕೂ ನಾನು ಶರಣಾಗತನಾಗಿದ್ದೇನೆ ಹರಿಯೇ. ಧ್ಯಾನವನ್ನು ಕೈಕೊಳ್ಳಲು ಜ್ಞಾನವನ್ನೇ ಪುಟ್ಟುವುದು ಹೀನ ಕರ್ಮವೆಂಬ ದುರಿತ ಕಾನನ ರಾಶಿಗೆ. ಧ್ಯಾನ ತಗೊಳ್ಳ ಧ್ಯಾನವನ್ನು ಚಿಂತನೆ ಮಾಡಿದ ಕೂಡಲೇ, ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಜ್ಞಾನ ಹುಡ್ತಾ ಬರುತ್ತೆ. ಅಂದರೆ ಅಷ್ಟರವರಿಗೆ ಏನೋ ಹೋಗ್ತಾ ಇರುತ್ತೆ. ಅವಾಗ ಚೂರು ಹೇಗೆ ಇದ್ದದ್ದೇ ನೀರು ಮಡಕೆಯಲ್ಲಿ ಹಾಗೆ ಇದೆ, ಕಡಕ್ತಾ ಕದಕ್ತಾ ಕದಕ್ತಾನೇ ಇದ್ದೇವೆ ಅದನ್ನ. ಧ್ಯಾನ ಅಂದ್ರೆ ಚೂರು ಹೊತ್ತು ಬಿಟ್ಟುಬಿಟ್ಟು ಅದನ್ನ, ಹಾಗೇನಾಯ್ತು ಸ್ವಲ್ಪ ಮಣ್ಣೆಲ್ಲ ಕಳಕ್ ಹೋಗಿ ತಿಳಿ ನೀರು ಬರ್ಲಿಕ್ಕೆ ಶುರು ಆಯಿತು. ಅದಕ್ಕೆ ಧ್ಯಾನ ಮಾಡಿದರೆ ಮನಸ್ಸು ತಿಳಿಯಾಗ್ತಾ ಬರುತ್ತೆ. ಅಯ್ಯೋ ಇಷ್ಟು ಕಾಲ ನಾನೇನು ಮಾಡಿದೆ, ಇವಾಗ ಏನ್ ಮಾಡಬೇಕು, ಏನಾಗಬೇಕು, ಚೂರು ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಧ್ಯಾನವನ್ನು ಕೈಕೊಳ್ಳಲು ಜ್ಞಾನವನ್ನೇ ಪುಟ್ಟುವುದು ಹೀನ ಕರ್ಮವೆಂಬ ದುರಿತ ಕಾನನ ರಾಶಿಗೆ. ಈ ಹೀನ ಕರ್ಮಗಳು ನಮ್ಮಿಂದ ಆಗ್ತಾ ಹೋಗ್ತಾ ಇರತ್ತಲ್ಲ, ಅದಕ್ಕೆ ಕೃಷಾನಾನಾಗಿ ಪೋಗ ಗಳೆದು ಮಾನಾಭಿಮಾನವೆನಿಸಿ ಹೇಳ್ತಾ ಇದ್ದಾರೆ. ಆ ದುರಿತ ಕಾನನ ರಾಶಿಗೆ ಕಾಡಿ ಅಂದ್ರೆ, ಕಾಡಿನಲ್ಲಿ ಇವಾಗ ಹೋಗಿದ್ದೀರ? ಹೋಗಿಲ್ಲ ಪ್ರಾಯಶಃ. ಇಲ್ಲಿ ಈ ಕಾಡಲ್ಲಿ ತಿರುಗೋದು ಹೆಚ್ಚಾಗುತ್ತೆ ನಮಗೆ. ಆ ಕಾಡಿಗೆ ಹೋಗಿಲ್ಲ. ಆ ಕಾಡು ಅಂದ್ರೆ ತಪೋವನಕ್ಕೆ ಹೋದ್ರೆ ಗೊತ್ತಾಗುತ್ತೆ, ಸಾಯಂಕಾಲ ಹೋದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ, ಬೆಳಿಗ್ಗೆ ಹೋದ್ರೆ ಅಷ್ಟು ಗೊತ್ತಾಗಲ್ಲ, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸಂಜೆ ನೋಡಬೇಕು, ಎಲ್ಲಿಗೆ ಹೋದ್ರೆ ಏನ್ ಮುಳ್ಳಿರುತ್ತೋ ಕಲ್ಲಿರುತ್ತೋ ಹಾವಿರುತ್ತೋ ಏನು ಗೊತ್ತಾಗಲ್ಲ. ಚೂರು ಸಂಜೆ ಆದ ಕಾಲಕ್ಕೆ ತಿರುಗಿ ಬರಬೇಕು. ಎಲ್ಲರಿಗೂ ಕೂಡ ಟ್ರೈನ್ ಓಡ್ತಾ ಇರುತ್ತೆ ಹಿರಿಯಲ್ಲಿ, ಎಲ್ಲೆಲ್ಲಿ ಏನು ಏನು ಹುಳಿ ಬರುತ್ತೋ ಕರಡಿ ಬರುತ್ತೋ ಏನು ಬರುತ್ತೋ ಗೊತ್ತಾಗಲ್ಲ. ಅಷ್ಟೇ ಅಲ್ಲ, ಆದೇ ಗೊತ್ತಾಗಲ್ಲ, ಹೋದವರು ಹೋದ ಕಡೆ ತಿರುಗ್ತಾನೇ ಇರ್ತಾರಲ್ಲಿ ಹೇಳ್ತಾರೆ. ಅದೇ ಹೇಳ್ತಾರೆ, ಈ ದುರಿತ ಕಾನನ ರಾಶಿಗೆ ಪಾಪದ ರಾಶಿ ಎಂತಹದ್ದು ಅಂದ್ರೆ ದೊಡ್ಡ ಕಾಡು. ಇಂಥ ಕಾಡು ಅಂದ್ರೆ ಕಣ್ಣೇ ಕಾಣದ ಕಾಡು. ಕೆಲವು ಕಡೆ ಕಾಡಲ್ಲಿ ಎಷ್ಟು ಗಿಡ ಬೆಳೆದಿರುತ್ತೆ ಅಂತ ಹೇಳಿದ್ರೆ ಸೂರ್ಯನ ಕಿರಣವೂ ಬೀಳಲ್ಲ, ಅಷ್ಟು ಗಿಡ ಬೆಳೆದಿರುತ್ತೆ. ಅಂತಹ ಕಾಲಕ್ಕೆ ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ, ಏನ್ ಮಾಡಬೇಕೋ ಗೊತ್ತಿಲ್ಲ. ಅಂತ ಬುದ್ಧಿ ಕಡಿಸಿ ಕೂಡಿಸುವುದೇ ಈ ಕಾನನ ರಾಶಿ ಅಂದರೆ ಈ ಪಾಪದ ರಾಶಿ. ಅದಕ್ಕೆ ಕೃಷಾನನಾಗಿ ದೊಡ್ಡ ದಳ್ಳುರಿಯಾಗಿ ಉರಿದು ಒಳ್ಳೆ ಸೂರ್ಯನ ಬೆಳಕು ಬರುವಂತೆ ಮಾಡುವಂತದ್ದೇ ಈ ಧ್ಯಾನ. ಪೋಗಗಳೆದು ಮಾನವ ಅಭಿಮಾನವೆನಸಿ ಧ್ಯಾನ ಧ್ಯಾನ ಧ್ಯಾನವನ್ನು ದಿನ ದಿನಗಧಿಕವಾಗಿ ಆ ಧ್ಯಾನ 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 ಅಂದ್ರೆ ಒಂದು ದಿವಸ ಧ್ಯಾನ, ಎರಡನೇ ದಿವಸ ಡಬಲ್ ಆಯಿತು, ಮೂರನೇ ದಿವಸ ಹೆಚ್ಚಾಯಿತು ಹೆಚ್ಚಾಯಿತು ಹೆಚ್ಚಾಯಿತು. ನಮಗೆ ಗೊತ್ತಿಲ್ಲದೇನೆ ನಮ್ಮನ್ನ ಧ್ಯಾನದಲ್ಲಿ ಸೆಳಕೊಂಡು ಸೆಳಕೊಂಡು ಹೋಗ್ತಾ ಇರುತ್ತೆ ಆ ಧ್ಯಾನ. ದಿನ ದಿನ ದಿನಗಧಿಕವಾಗಿ ಆನಂದ ಕಾನಂದ ಏನೆಂದು ಕೇಳುವೆನೋ, ಧ್ಯಾನವಿನ ಗತಿಗೆ ಸಾಧನವನ್ನು ಕಾಣೆನಯ್ಯ. ಸರಿಯಪ್ಪ, ಧ್ಯಾನವಿನ ಗತಿಗೆ ಸಾಧನ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಧ್ಯಾನದಲ್ಲಿ ಇಷ್ಟೆಲ್ಲ ಚಿಂತನೆಗಳಾಗಲ್ಲ. ಎಲ್ಲ ಸೇರಿಸಿ ಒಂದು ಮಂತ್ರ ಕೊಡ್ತೀರಾ ಅಂದ್ರೆ, ನೀನೇ ನೀನೇ ಎಂದು ಧ್ಯಾನದಲ್ಲಿ ನಂಬಿದೆನು, ಧ್ಯಾನದೊಳಗೆ ಪೊರೆವ ವಿಜಯ ವಿಠಲರೇಯ, ದಾನಿ ದಯದಿಂದ ಉತ್ತುಮನ ಮಾಡು ಮನ್ನಿಸುತ್ತ. ಧ್ಯಾನದೊಳಗೆ ಕೊಡುವ ವಿಜಯ ವಿಠಲರೇಯ ಅಂತ ಹೇಳ್ತಾರೆ. ಆ ರೀತಿಯಾದ ಭಗವಂತನನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡಿ, ಸ್ಥೂಲ ಸೂಕ್ಷ್ಮ ಧ್ಯಾನವ ಭೇದವೆನಿಸೋದು, ನೀಲವರ್ಣ ವಿಜಯ ವಿಠಲ ಪ್ರಾಕೃತ ರಹಿತ. ಸ್ಥೂಲ ಧ್ಯಾನ ಸೂಕ್ಷ್ಮ ಧ್ಯಾನ ಅಂತ ಎರಡಿದೆ, ಅದು ತುಂಬಾ ಹೇಳ್ತಾ ಹೋಗ್ತಾರೆ. ಸ್ಥೂಲ ಧ್ಯಾನ ಅಂದ್ರೆ ಸ್ಥೂಲ ಮೂರ್ತಿಯ ಧ್ಯಾನ, ಸೂಕ್ಷ್ಮ ಧ್ಯಾನ ಅಂದ್ರೆ ಸೂಕ್ಷ್ಮ ಮೂರ್ತಿ ಹತ್ರ ಮನಸ್ಸು ತಾನಾಗಿ ಹೋಗ್ತಾ ಬರುತ್ತೆ. ಸ್ಥೂಲ ಧ್ಯಾನ ಮಾಡುತ್ತಾ ಬಂದ್ರೆ, ಸ್ಥೂಲ ಧ್ಯಾನ ಅಂದ್ರೆ ಯಾವುದೋ ಅಲ್ಲ, ವಿರಾಟ್ ರೂಪಿಯ ಧ್ಯಾನ, ಸೂಕ್ಷ್ಮ ರೂಪಿಯ ಬಿಂಬ ಮೂರ್ತಿಯ ಧ್ಯಾನ, ಎರಡೂ ಇದೆ. ಅದರಲ್ಲಿ ಕಾಣುವ ಎರಡೂ ಮೂರ್ತಿಗಳು ನೀಲವರ್ಣ ವಿಜಯ ವಿಠಲ ಪ್ರಾಕೃತ ರಹಿತ. ನೀಲವರ್ಣ ಅಂತ ಯಾಕಂದ್ರೂ ತುಂಬಾ ವರ್ಣಗಳಿವೆಯಲ್ಲ ಅಂದ್ರೆ ಭೂಲೋಕಕ್ಕೆ ಅಭಿಮಾನಿ ನಿಯಾಮಕ ರೂಪ ಅನಿರುದ್ಧ. ಆದ್ದರಿಂದ ಅನಿರುದ್ಧ ನೀಲವರ್ಣ, ನೀಲವರ್ಣನಾದ ಭಗವಂತನ ಚಿಂತನೆ ಮಾಡಿ ನಿಮ್ಮ ಹೃದಯದಲ್ಲಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಧ್ಯಾನವೇ ಪ್ರಧಾನವಾಗಿರತಕ್ಕಂಥದ್ದು ಅಂತ ತಿಳಿಸಿಕೊಟ್ಟು ಮುಂದೆ ಹೇಳುತ್ತಾರೆ ಇನ್ನೊಂದು ಸುಳಾದಿಯಲ್ಲಿ. ಮಂದಮತಿ ಮನಸ್ಸು ಮಂಗನಂತೆಯಾಗಿ ಸಂದೇಹ ಬಿಡದಲೆ ಸಂಶಯದಲ್ಲಿ ಹೇಳುತ್ತಾರೆ. ಮನಸ್ಸು ಮಂದಮತಿ, ಮಂದಮತಿ ಅಂದ್ರೆ ಎಷ್ಟು ಹೇಳಿದ್ರೂ ಕೂಡ ಹೇಳೋ ಕಾಲಕ್ಕೆ ತಲೆ ಅಲ್ಲಾಡಿಸ್ತೀವಿ, ಬಹಳ ಚೆನ್ನಾಗಿದೆ ಅಂತ ಹೇಳ್ತೀವಿ, ಮಾಡೋ ಕಾಲಕ್ಕೆ ಮಾಡೋದೇ ಇಲ್ಲ, ಅದನ್ನೇ ಮಂದಮತಿ ಅಂತ ಹೇಳ್ತಾರೆ. ಅಂದ್ರೆ ಪಾಪ ಕೂತಿರುತ್ತೆ ನಮ್ಮಲ್ಲಿ, ಆ ಪಾಪ ಕೂತಿದ್ದಕ್ಕೆ ಇದು ನಾವು ನನಗೋ ಮಾತಲ್ಲ, ನಾವೆಲ್ಲರೂ ಹಾಗೆ ಇದ್ದೀವಿ. ಕೇಳೋ ಕಾಲಕ್ಕೆ ಕೇಳ್ತಾ ಇರ್ತೀವಿ, ಮಾಡೋ ಕಾಲಕ್ಕೆ ಬೇಡ 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 ಅಂತಾನೆ ಹೋಗ್ತಾ ಇರತ್ತೆ ಮನಸ್ಸು. ಬೇಡಬೇಡಪ್ಪ ಏನ್ ಮಾಡಬೇಕು, ಕೂಡಬೇಕು ಅಂತ ಬರೋದೇ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಕೂತಿದೆ, ಅಪಾರ ಪಾಪದ ರಾಶಿ. ಅದಕ್ಕೆ ಚೂರು ಕೇಳಲಿಕ್ಕೆ ಬಿಡತ್ತಷ್ಟೇ ಹೊರತು ಧ್ಯಾನ ಮಾಡ್ಲಿಕ್ಕೆ ಬಿಡಲ್ಲ. ಮಂದ ಮತಿ ಮನಸ್ಸು ಮಂಗನಂತೆಯಾಗಿ ನಾನಾ ಕಡೆ ಹೋಗ್ಬಿಡ್ತಾ ಇರುತ್ತೆ. ದೇವರ ಹತ್ರ ಬರ್ಲಿಕ್ಕೆ ಹೋದ್ರೆ ಸಾಕು, ಥಟ್ ಅಂತ ಎಲ್ಲಿಗೋ ಹಾರತ್ತೆ, ಎಲ್ಲೆಲ್ಲಿಗೋ ಹೋಗ್ತಾ ಇರುತ್ತೆ. ಸಂದೇಹ ಬಿಡದಲೆ, ದೇವರತ್ತ ಬರಬೇಕು ಅಂದ್ರೆ ಸಂಶಯ. ಅದಕ್ಕೆ ಏನು ಸಂಶಯ ಅಂದರೆ ಅಲ್ಲಿ ಸುಖವಾಗಿದೆ, ಬೇರೆ ಕಡೆ ಹೋದ್ರೆ ಇಲ್ಲಿ ಸುಖ ಇರುತ್ತೋ ಇಲ್ಲ, ಸುಮ್ಮನೆ ಒಣ ಒದಾಡಬೇಕು. ಸಂಶಯ ಬಿಡದಲೆ, ಸಂಶಯದಲ್ಲಿ ಮುಂದೆ ಉಳ್ಳ ವಸ್ತ ಎಡಹಿ ಮುಂಗಾಣದಂದೆ. ಮುಂದೆ ಇದೆ ಬೇಕಾದ ವಸ್ತ, ಅದನ್ನು ಎಡಗಿ ಏನು ಕಾಣಿಸ್ತಾ ಇಲ್ಲ ನಮಗೆ. ಆತರ ಅಂಧಕ ನಾನಾದೆ ಅಕಟಕಟ, ಹಿಂದಣ ಸಂಚಿತವೋ ಮುಂದೆ ಆಗುವ ಆಗಮವೋ ಇಂದನುಭವಿಸುವ ಪ್ರಾರಬ್ಧವೋ ಒಂದೇ ಒಂದೇ ದೈವ ಎಂದ ಬಿಂಬಮೂರುತಿ ಹೇಳ್ತಾ ಇದ್ದಾರೆ ಸ್ವಾಮಿ. ಮುಂದೆ ಒಳಗಿನ ವಸ್ತ ಅದ್ಭುತವಾಗಿ ನೀನಿದ್ದೀಯಾ, ನಿನ್ನ ಕಾಣದೆ ಎಡವೆ ಬಿಡತಾ ಇದ್ದೇನೆ ಹರಿಯೇ. ನನ್ನ ಪ್ರಾರಬ್ಧ ಏನು ಒಂದ ಎರಡ ಈ ತರ ಕೂತ್ಕೊಂಡಿದೆ. ಬಿಂಬಮೂರುತಿ ಇಂದು ಹೃದಯ ಅರವಿಂದದಳು ಅಂದವಾಗಿರೆ ಮನವೊಂದದಲೆ ಬರಿದೆ ಸಂದರ್ಶನವಿಲ್ಲ ಇಲ್ಲವೆಂದು ಕುಂದಿ ಬೆಂಡಾಗುವುದು ಏನೆಂಬೆ ಎಲೋ ಜೀಯ. ದೇವರೊಳಗೆ ಕೂತಿದ್ರೆ ಎಲ್ಲೋ ಎಲ್ಲೋ ದೇವರು ದೇವರು ಒಂದು ಒದಾಡ್ತಾ ಹೋಗ್ತಾ ಇದ್ದೀನಿ ಸ್ವಾಮಿ. ಬಂದ ವ್ಯಾಕುಲ ಇನ್ನು ತೊಲಗದಲ್ಲ, ಪೊಂದಿದೆನು ಶಶಿಬಿಂದು ವಿಜಯ ವಿಠಲ, ವಂದಿಸುವನು ನಿನ್ನ ದ್ವಂದ್ವ ಪದ ದ್ವಂದ್ವ ಅಬ್ಜ ಪದಕ್ಕೆ. ಹೇ ಸ್ವಾಮಿ, ಶಶಿಬಿಂದು ಅಂತ ಹೇಳ್ತಾ ಇದ್ದಾರೆ. ಶಶಿಬಿಂದು ಅಂದ್ರೆ ಚಂದ್ರಾಂತರ್ಗತನಾಗಿರತಕ್ಕಂಥ ಭಗವಂತ ಎಂಥವ ಅಂತ ಹೇಳಿದರೆ, ಶಶಿಬಿಂದು ಶಬ್ದಕ್ಕರ್ಥ ಈ ಕಿರುನಾಲಿಗೆ ಪ್ರಾಂತದಲ್ಲಿ ಚಂದ್ರಮಂಡಲ ಇರುತ್ತೆ. ಆ ಚಂದ್ರಮಂಡಲದಿಂದ ವಿಶೇಷವಾಗಿ ನಮ್ಮ ಮೂಲಾಧಾರದಿಂದ ಭಗವಂತ ಸಂಕರ್ಷಣ ನಾಮಕನಾಗಿ ಸರ್ಪರೂಪದಿಂದ ಬ್ರಹ್ಮನಾಡಿಯ ಮೂಲಕ ಪ್ರಯಾಣ ಮಾಡಿ ಎದ್ದು ಆತ ಪ್ರಯಾಣ ಮಾಡಿ ಹೊರಟು 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 ಇಂದ್ರಯೋನಿಗೆ ಬಂದರೆ, ಸಬ್ಜೆಕ್ಟ್ ಬಹಳ ಇದೆ, ಯಾವುದು ಮಕಸುಳಾದಿಯ ಸಬ್ಜೆಕ್ಟ್ ಅಲ್ಲಿಗೆ ಮುಗಿದಿಲ್ಲ, ನಿಮ್ಗೆ ಹೇಳೇ ಇಲ್ಲ ಸಬ್ಜೆಕ್ಟ್, ಬರೇ ಪಿಕ್ಚರ್ ಮಾತ್ರ ತೋರಿಸಿದ್ದಷ್ಟೇ. ಮಕಸುಳಾದಿಯಲ್ಲಿ ಎಷ್ಟಿದೆ ಅಂದ್ರೆ ಮೂಲಾಧಾರದಲ್ಲಿರುವ ಭಗವದ್ ರೂಪವನ್ನ ಚಿಂತನೆ ಮಾಡಿ ಆತ ಎದ್ದು ಅಲ್ಲಿಂದ ಒಂದೊಂದು ಕಡೆ ಆತ ಎದ್ದು ನಾನಿಲ್ಲಿ ಎದ್ದು ಬಂದಿದ್ದೇನೆ 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 ಎಂದು ಒಂದೊಂದು ಕಡೆ ಬಂದಾಗ ನಮಗೆ ಸೂಚನೆ ಬರ್ತಾ ಬರಬೇಕು. ಮೂಲಾಧಾರದಲ್ಲಿದ್ರೆ ಇಲ್ಲಿದ್ದೇನೆ ಅಂತ ಬರುತ್ತೆ. ಅಲ್ಲಿಂದ ಮತ್ತು ನಾವು ಆತನನ್ನ ಆ ರೂಪವನ್ನ ತಗೊಂಡು ಬಂದು ನಾಭಿಯಲ್ಲಿ ಚಿಂತನೆ ಮಾಡುತ್ತಾ ಬಂದಾಗ ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಅಲ್ಲಿರೋ ಲೋಕಾಭಿಮಾನಿ ರೂಪ ಭಗವದ್ ರೂಪ ನಮಗೆ ಸ್ವಪ್ನದಲ್ಲಿ ದರ್ಶನ ಕೊಡ್ತಾ ಬರುತ್ತೆ. ಅಲ್ಲಿಂದ ಮೇಲಕ್ಕೆ ಅಲ್ಲಿಂದ ಮೇಲಕ್ಕೆ ಹಾಗೆ 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 ಬರ್ತಾ ಬಂದರೆ ಕಿರುನಾಲಿಗೆ ಹತ್ರ ಬಂದಾಗ ಅಲ್ಲಿಂದ ಆನಂದ ತೊಟ್ಟಿಕ್ಕಂತೆ. ಅದಕ್ಕೆ ಆನಂದ ಆನಂದವೆಂಬ ತೇಗು ಬಂದಾಗ ಆ ತೇಗ ಅಲ್ಲಿ ಬರುತ್ತಂತೆ. ಸಬ್ಜೆಕ್ಟೇ ಗೊತ್ತಿಲ್ಲ ನಮಗೆ, ಅಲ್ಲ ಥಿರಿ ಸಬ್ಜೆಕ್ಟೇ ಯಾವಾಗ 24 ಗಂಟೆ ಸಾಯೋ ಪರ್ಯಂತ ಆಗ್ಬಿಟ್ಟಿದೆ ಅಲ್ವಾ. ಆ ಉಪನಿಷತ್ತು ಕೇಳಿದೆ, ಈ ಉಪನಿಷತ್ತು ಕೇಳಿದೆ, ಅದು ಕೇಳಿದೆ, ಇದು ಕೇಳಿದೆ ಅಂತ ಮಾಡಬೇಕಾಗಿದ್ದೇನೋ ಎಂದು ಕೇಳೇ ಇಲ್ಲ. ಈ ಪೇಪರ್ ಟಚ್ ಮಾಡೋದೇ ಇಲ್ಲ, ಪ್ರಾಕ್ಟಿಕಲ್ ಲ್ಯಾಬ್ ಹೋಗೋದೇ ಇಲ್ಲ. ನಾವು ಅಟ್ಟೊಳಕ್ಕೆ ನಮ್ಮ ಪ್ರಾಣ ಮುಗಿದಿರುತ್ತೆ, ಮೇಲೆ ಕಳಿಸ್ಬಿಡ್ತಾರೆ ನಮ್ಮನ್ನ. ಮತ್ತೆ ಯಾವ ಕಪ್ಪೆ ಹಾಕ್ತೀವೋ ಕೋಳೆ ಹಾಕ್ತೀವೋ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ. ಅದ್ಭುತವಾದ ಇದು. ಅದಕ್ಕೆ ಶಶಿಬೆಂದು ಆ ಕಂಠ ಪ್ರಾಂತಕ್ಕೆ ಬಂದಾಗ ಧ್ಯಾನದಲ್ಲಿ ಆನಂದ ಉಕ್ಕೇರಿ ಬರ್ತಾ ಇರುತ್ತಂತೆ. ಅಲ್ಲೂ ಶಬ್ದ ಹೇಳ್ತಾರೆ, ಆನಂದ ಆನಂದವೆಂಬ ಎರಡು ತೇಗು ಬಂದಾಗ ಅಂದ್ರೆ ಅದು ಏನೋ ಇದೆ, ಅದು ನೋಡಬೇಕು. ತೇಗ್ ಬಂದಾಗ ಗೊತ್ತಾಗತ್ತೆ. ಎರಡು ರೀತಿಯಲ್ಲಿ ಭಗವಂತನ ವಿಶೇಷ ದರ್ಶನ ಆಗುತ್ತೆ, ಎರಡು ಮೂರ್ತಿಗಳ ದರ್ಶನ ಆಗುತ್ತೆ. ಎಲ್ಲಾ ಕಡೆ ಒಂದೊಂದು ರೂಪವೇ, ಅಲ್ಲಿ ದಧಿವಾಮನ ಮತ್ತು ಲಕ್ಷ್ಮೀನಾರಾಯಣ ಎರಡು ರೂಪ ದರ್ಶನ ಆದಾಗ ಎರಡು ರೀತಿ ಎರಡು ತೇಗು ಬಂದಾಗ ಅಂತ ಆಗುತ್ತಲ್ಲಿ. ಅದಕ್ಕೆ ಸುಮ್ಮನೆ ಹೇಳಿಲ್ಲ, ಅದ್ಭುತವಾದ್ದೆಲ್ಲ ಇದೆ. ಅದಕ್ಕೆ ನಾನು ನಿಮ್ಗೆ ಏನು ಹೆಚ್ಚು ಹೇಳಿಲ್ಲ, ಬರಲಿ. ಇನ್ನ ಚಿನ್ನ ಚಿಂತನೆಯನ್ನ ಸ್ಟಾರ್ಟಿಂಗ್ ಅಂಬೆಗಾಲ ಇರ್ತಾ ಬರ್ತಾ ಇದ್ದೀರಾ, ಸ್ವಲ್ಪ ನಿಂತು ಚೂರು ಓಡ್ಲಿಕ್ಕೆ ಶುರು ಮಾಡಿದ್ರೆ ಅವಾಗ ಹೇಳಬಹುದು ಅಂತಿದ್ದೆ ಅಷ್ಟೇ. ಪೊಂದಿದೆನು ಶಶಿಬಿಂದು ವಿಜಯ ವಿಠಲ, ವಂದಿಸುವೆನು ನಿನ್ನ ದ್ವಂದ್ವಾಬ್ಜ ಪದಕ್ಕೆ. ಅಂತರಂಗದಲ್ಲಿ ಅಂತರಾತ್ಮಕ ನೀನು ಸಂತತ ಪೊಳೆಗುತ್ತ ನಿಂತು ಸೊಬಗಿನಿಂದ ಸಂತೋಷದ ಮೂರ್ತಿ ವಂತನಾಗಿ ಇರಲು ಕಾಂತ ವಿಜಯ ವಿಠಲ ಚಿಂತೆ ಹೋಗದಲ್ಲೋ ಹೇಳುತ್ತಾರೆ. ಅಂತರಂಗದಲ್ಲಿ ಅಂತರಾತ್ಮಕ ನೀನು ಸಂತತ ಪೊಳೆಗುತ್ತ ನಿಂತು ಸೊಬಗಿನಿಂದ ಸಂತೋಷದ ಮೂರ್ತಿವಂತನಾಗಿ ಇರಲು. ನನ್ನೊಳಗೆ ನೀನು ಸಂತೋಷದ ಮೂರ್ತಿ ಕೂತಿದ್ದಿ, ನನಗೆ ಚಿಂತೆ ಯಾಕೆ ಬರ್ತಾ ಇದೆ? ಯಾಕೆ ಬರಬಾರದು? ನಾನು ಸಂತೋಷದಿಂದ ಇದ್ರೇನು, ನೀನು ಚಿಂತೆಯಿಂದ ಇರು ಅಂದ್ರೆ ಅದು ಹೇಗೆ ಕೂಡತ್ತಯ್ಯ? ಲೋಕದಲ್ಲಿ ಕನ್ನಡಿಗರಿಗೆ ನಾನು ಹೇಗಿದ್ರೆ ನನ್ನ ಪ್ರತಿಬಿಂಬ ಹಾಗಿರಬೇಕಲ್ಲ, ನಾನು ನಕ್ಕು ನನ್ನ ಪ್ರತಿಬಿಂಬ ನಗದೆ ಅಳೋದು ಸರಿಯಾ? ಸರಿಯಲ್ಲ. ನೀನು ಬಿಂಬ, ನಾನು ಪ್ರತಿಬಿಂಬ, ನೀ ಸಂತೋಷ ಮೂರ್ತಿಯಾಗಿದ್ದು ನಾ ಚಿಂತೆಯಿಂದ ಇರೋದು ಸರಿಯಾ? ಅದಕ್ಕೆ ಚಿಂತೆ ಕಳಿಬೇಕು ಅಂತ ಹೇಳುತ್ತಾರೆ. ಅಂತರಂಗದಲ್ಲಿ ಅಂತರಾತ್ಮಕ ನೀನು ಸಂತತ ಪೊಳೆಯುತ್ತ ನಿಂತು ಸೊಬಗಿನಿಂದ ಸಂತೋಷದ ಮೂರ್ತಿ ವಂತನಾಗಿ ಇರಲು ಕಾಂತ ವಿಜಯ ವಿಠಲ ಚಿಂತೆ ಹೋಗದಲ್ಲೋ ಹೇಳ್ತಾರೆ. ಒಳಗೊಂದು ಮೂರ್ತಿ ನೆಲೆಯಾಗಿ ಇರಲಾಗಿ, ಒಳಗೆ ಅದ್ಭುತವಾದ ಮೂರ್ತಿ ನಿಂದು ಏನು ಕದಲುತ್ತಾ ಇರುವ ಮೂರ್ತಿ ಇದೆ. ನೆಲೆಯನ್ನು ತಿಳಿಯದೆ ಕಲಿ ಮಾತ ಬಿಡದಲೆ, ಕೆಲ ಸಾರಿ ಬಲುಹಾರ ಬಳಿಯಲ್ಲಿ ಇಪ್ಪವ ಅಚಲ ಮೂರ್ತಿಗಳಿಗಾಗಿ ಬಳಲಿ ಬಳಲಿ ನಾನು ಹೇಳುತ್ತಾರೆ. ಒಳಗಿನ ಮೂರ್ತಿ ಇರುವಾಗ ಅದನ್ನು ನೋಡದೆ ಬಳಲಿ ಬಳಲಿ, ಆ ಮೂರ್ತಿ ಚೆನ್ನಾಗಿದೆ, ಈ ಮೂರ್ತಿ ಚೆನ್ನಾಗಿದೆ ಅಂತ ಈ ಕಾಣಿಸುವಂತ ಅಚಲ ಮೂರ್ತಿಗಾಗಿ ಹೇಳುತ್ತಾರೆ. ಕೆಲ ಸಾರಿ ಬಲುಹಾರ ಬಳಿಯಲ್ಲಿ ಇಪ್ಪವ ಅಚಲ ಮೂರ್ತಿಗಾಗಿ ಮೂರ್ತಿಗಳಿಗಾಗಿ ಬಳಲಿ ಬಳಲಿ ನಾನು ಆಲಿಸಿದೆ ಅನುಗಾಲ ಬೆಳಗ ಬಿಡಿಯ ಪೋಗಿ ಹಗಲು ರಾತ್ರಿ. ಆ ಪ್ರತಿಮೆಗಳಿಗಾಗಿ ಇದು ಬೇಕು ಅದು ಬೇಕು, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ, ಆ ಸ್ವಾಮಿ ಹಿಂದೆ ಬಿದ್ದು ಬಿದ್ದು ಅವರನ್ನ ಭಿಕ್ಷಾ ಕರೆದು ಎಲ್ಲ ಮಾಡಿ ದೃಷ್ಟಿ ಎಲ್ಲ ಪ್ರತಿಮಾ ಮೇಲೆ ಎಲ್ಲೋ ಇರುತ್ತೆ. ಸ್ವಾಮಿ ಕರೆದ ಮೇಲೆ ಏನು ಬೇಕ್ರಿ ಅಂತ ಹೇಳಿದ್ರೆ ನಿಮ್ ಪ್ರತಿಮಾ ಕೊಡ್ರಿ ಅಂತ ಹೇಳ್ತೀನಿ. ಪಾಪ ಸ್ವಾಮಿ ತಪ್ಪಿದ್ದಲ್ಲ, ಕರೆದಕ್ಕೆ ಏನೋ ಒಂದು ಚಿಕ್ಕ ತಗೊಂಡು ಕೊಟ್ಟು ಮಾಡ್ಕೋಪ್ಪ ಅಂತ ಕೊಟ್ಟು ಕಳಿಸ್ತಾರೆ. ಒಬ್ಬರು ಮನೆಯಲ್ಲಿದೆ, ಅವ್ರು ಪರಿಚಯ ಮಾಡಿಕೊಡ್ತಾರೆ. ಇಡೀ ಪೀಠ ತುಂಬಾ ಎಲ್ಲಾ ಸ್ವಾಮಿಗಳು ಕೊಟ್ಟದ್ದೆ. ಪಾಪ ಪ್ರತಿಮಾ ಜಾಸ್ತಿ ಆಗಿ ಕೊನೆಗೆ ಅವರು ತಾವು ಪೂಜೆ ಮಾಡಲಾರ್ದ ಅರ್ಚಕನ್ ಇಟ್ಬಿಟ್ರು, ಯಾಕೆ ನಮ್ ಕೈಲಾಗ್ತಾ ಇಲ್ಲ ಅಂತ. ಅವ್ರು ಬಂದು ಸರ 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 ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇವ್ರು ಸ್ಟೈ ಇಲ್ಲ ನಿಂತ್ಕೊಂಡ್ಬಿಟ್ಟು ಬಹಳ ಚೆನ್ನಾಗಿದೆ ನೋಡ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಚಲ ಮೂರ್ತಿಗಳಿಗಾಗಿ ಬಳಲಿ ಬಳಲಿ ನಾನು ಆಲಿಸಿದೆ ಅನುಗಾಲ ಬೆಳಗ ಬಿಡಿಯ ಪೋಗಿ ತಳಕಳಗಾದಂತೆ. ಅಂದ್ರೆ ಏನೋ ಹಿಡಿಲಿಕ್ಕೆ ಹೋಗಿ ತಳ್ಳ ಕಳಗ ಆಗಿದ್ವು. ಅಳಲಿದೇನೋ ಅನುಕೂಲ ವಿಜಯ ವಿಠಲನೇ ಹೇಳುತ್ತಾರೆ. ಗಳದ ಸತ್ವ ಮೀರಿ ಸಿಲಚಿಯ ಪೊತ್ತಂತೆ ಇಳೆಯೊಳಗೆ ಅತಿ ಮೂರ್ಖ ಕುಲ ಶಿರೋಮಣಿಯಾದೆ ಹೇಳುತ್ತಾರೆ. ಆ ವಿಶೇಷವಾಗಿ ಆ ಪ್ರತಿಮೆಗಳನ್ನ ಹೊತ್ತೋ ಹೊತ್ತೋ ತಿರುಗಿದೆ, ಒಳಗಿರೋ ಪ್ರತಿಮಾನಿಯನ್ನು ನೋಡಿಲ್ಲಯ್ಯ ಇಷ್ಟು ಕಾಲ, ಅದರ ಸುತ್ತೇ ಒದ್ದಾಡಿದೆ. ಅಂದ್ರೆ ಹಾಗಂತಲ್ಲ ಪ್ರತಿಮಾ ಪೂಜೆ ಮಾಡಬಾರ್ದಂತಲ್ಲ, ಅದರೊಳಗೆ ದೇವರೊಬ್ಬರಿದ್ದಾನೆ ಎಂಬ ಎಚ್ಚರ ಇಲ್ಲದೆ ಬರೇ ಪ್ರತಿಮಾನೇ ಸುರಿಟ್ಕೊಂಡು ತಿರುಗಾಡಿದೆ. ಕಾಪಾಡಯ್ಯ ಸಮೀಪದಲ್ಲಿದ್ದ ನೋಡಿ, ಸಮೀಪದಲ್ಲಿದ್ದ ಸಡಗರದ ಚೆಲುವ ಅಮೃತನ್ನದಯ ದಯದೆ ಆಧರಣಿ ಇಲ್ಲದಲ್ಲಿ ಸಮ್ಮತವಾಗಿರಲು ಕಾಲ ಕಾಲಕ್ಕೆ ಸವಿತು ಅಮೃತವ ಬೇಡದಲೆ ಬರು ಅನಾದರದಲ್ಲಿ ಹೇಳ್ತಾರೆ. ಸಡಗರದ ಚೆಲುವ ಅದ್ಭುತವಾಗಿ ನಿಂತಿದ್ದೀಯ, ಅಮೃತನ್ನದ ಎಡೆ ಅಮೃತ ವಿಶೇಷವಾಗಿ ನಿನ್ನ ಕಣ್ಣಿಂದ ಬರ್ತಾ ಇದೆ. ಅಲ್ಲಿ ಕಾಲ ಕಾಲಕ್ಕೆ ಆ ಒಳ್ಳೆ ಎಲೆಯಲ್ಲಿ ನಿನ್ನ ಅಮೃತ ದಯವನ್ನ ಚೆನ್ನಾಗಿ ಸವಿದು ಸವಿದು ಅಮೃತ ಬೇಡದಲೆ ಅನಾದರದಿಂದ ನಿನ್ನ ಕಡೆ ನೋಡದೆ ಏಕೆ ಹಮ್ಮು ತೊರೆಯದಲೆ, ನನ್ನೊಳಗೆ ಅಹಂಕಾರ ಕೂತಿತ್ತು, ದೇವರ ಕಾಲಿಗೆ ಎರಗಬೇಕು ಅಂದ್ರೆ ಯಾಕೆ ಬಿಡಬೇಕು ಯಾಕೆ ಬಿಡಬೇಕು, ಒಳಗೆ ಕೂತಿರುತ್ತೆ ದೇವ. ಕಾಲಿಗೆ ನಮಸ್ಕಾರ ಮಾಡ್ತಾ ಇರ್ತೀವಿ, ಒಳಗೆ ಕಲಿ ಹುಟ್ಟಿಸ್ತಾನೆ, ಯಾಕೆ ಯಾಕೆ ಇವನ್ ಕಾಲಿಗೆ ಯಾಕೆ ಬೀಳಬೇಕು ಬೀಳಬೇಕು ಅಂತ ಬರ್ತಾ ಇರತ್ತದು. ನಿಮ್ಗಿನ ಬಂದಿಲ್ಲ, ಬಂದ ಕಾಲಕ್ಕೆ ಟೇಸ್ಟ್ ಇರತ್ತದು, ದೆವ್ವ ಇದ್ದಂಗೆ ಹಿಡ್ಕೊಂಡ್ಬಿಡುತ್ತದು. ಯಾಕೆ ಯಾಕೆ ಬೀಳಬೇಕಿತ್ತನಿಗೆ, ಸ್ಟೈಲ್ ಆಗಿ ದೂರದಿಂದ ಹೀಗಂದು ಹೋಗ್ತಾ ಇರ್ತೀವಿ ಅಷ್ಟೇ ಹೊರತು ಕಾಲಿಗೆ ಬೀಳಲ್ಲ. ಯಾಕೆ ಈ ಕಾಲು ಹಿಡ್ಕೋಬೇಕು ಅಂತ ಬರ್ತಾ ಇರತ್ತೆ. ಹಮ್ಮು ತೊರೆಯದಲೇವೆ ದೂರಿದ್ದ ಎಂಜಲ ಒಮ್ ಉಸುರೆ ಎಡೆ ಬಯಸಿ ಬಯಸಿದಂತೆ. ಮನೆಯಲ್ಲಿ ಒಳ್ಳೆ ಅಮೃತದ ಅನ್ನ ಹಾಕಿದ್ದಾರೆ, ಅಹಂಕಾರದಿಂದ ನೀವೇನು ಕೊಡೋದು ಅಂತ ಹೇಳಿಬಿಟ್ಟು ಹೋಗಿ ಏಳು ದೂರದಲ್ಲಿ ಎಂಜಲದ ಬಿಸಿಲು ಹಾಕಿದ್ರೆ ಯಾರೋ ಅದಕ್ಕೆ ಹೋಗಿ ಅಯ್ಯೋ ಅಯ್ಯೋ ನಂಗೆ ನಂಗೆ ಅಂತ ಒದ್ದಾಡಿದಂತೆ. ಇಮ್ಮನ ನಾನಾಗಿ ಎರಡು ಮನ, ಇಮ್ಮನ ಅಂದ ಎರಡು ಮನ, ಹೀಗ್ ಬರಲ ಹಾಗೆ ಬರಲ, ಹೀಗ್ ಬರಲ ಹಾಗ್ ಬರಲ ಅಂತ. ಅಜ್ಞಾನದಲ್ಲಿನ್ನು ಅಮೃತ ವಿಜಯ ವಿಠಲ ವಿಶ್ವಮಾಯಕನೇ ಹೆಮ್ಮೆಯಿಂದಲಿ ಬಾಳಿ ಗತಿರಹಿತನಾದೆ. ಬಹಳ ಹೆಮ್ಮೆಯಿಂದ ಬದುಕ್ತೀವಿ ನಾವು, ಯಾಕೆ ಉಪಯೋಗವಿಲ್ಲ, ಹಾಳಾಗುವಂತ ಹೆಮ್ಮೆ. ಸ್ವಾಮಿ ಇದ್ದಾನೆ ಎಂಬ ಎಚ್ಚರವೇ ಬರಲ್ಲ, ನಾನು 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 ಅಂತ ಹೊಡ್ಕೊಂಡು ಹೊಡ್ಕೊಂಡು ಸಾಯ್ತಾ ಇರುತ್ತೆ ಮನಸ್ಸು. ಅದನ್ನು ಹೇಳ್ತಾ ಇದ್ದಾರೆ, ಹೆಮ್ಮೆಯಿಂದಲೇ ಬಾಳಿ ಗತಿರಹಿತನಾದೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಆಕಾರವಾಗಿ ಅರ್ಚನೆ ಗುಂಬ ದೈವವು ಸಾಕಾರವಾಗಿ ಸಂಪತ್ತು ಪಾಲಿಸುತ್ತ. ಆಕಾರವಾಗಿ ಅರ್ಚನೆ ಗೊಂಬ ದೈವವು ಭೀಮಮೂರ್ತಿ ಸಾಕಾರವಾಗಿ ಸಂಪತ್ತು ಪಾಲಿಸುತ್ತ. ರವಿ ಆಕಾರದಂತೆ ರಂಜಿಸುತ್ತಾ ಮನೆಯೊಳಗಿರೆ. ಆ ದೇವಾಲಯದಲ್ಲಿ ಅದ್ಭುತವಾದ ಮೂರ್ತಿ ಇರುವ ಕಾಲಕ್ಕೆ ಪ್ರಾಕಾರ ಶಿಲೆಗಳಿಗೆ ಕೈಯ ಮುಗಿದು ವರವ ಕರುಣಿಸು ಎಂದು ಮಡೆ ಹೊರಳಿ ಪೂಜಿಸುವ ವಿಕಾರ ಮನುಜನಿಗೆ ಸಂಪ್ರೀತಿಯಾಗುವುದೇ. ಒಳಗೆ ಅದ್ಭುತವಾದ ಮೂರ್ತಿ ದೇವರು ಹೊಳಿತಾ ಇದ್ರೆ ಈ ಪ್ರಾಕಾರದಲ್ಲಿ ಪ್ರತಿಷ್ಠೆ ಮಾಡಿಲ್ಲ ಏನಿಲ್ಲ, ಶಿಲೆಗಳು ಕೂತಿವೆ, ಆ ಶಿಲೆಗಳಿಗೆ ತಲೆಬಾಗಿ ಹೊಡ್ಕೊಂಡು ಹೊಡ್ಕೊಂಡು ಅನುಗ್ರಹ ಮಾಡಿ ಅಂತ ಕೇಳಿದರೆ ಅಂತಹ ವಿಕಾರ ಮನುಜನಿಗೆ ಸಂಪ್ರೀತಿ ಆಗುವುದೇ. ಪ್ರಾಕಾರ ಕಲ್ಲುಗಳು ವರ ಕೊಡಬಲ್ಲವೇ, ಏಕಪಾದ ನಾಮ ವಿಜಯ ವಿಠಲ ನಿನ್ನ ವಾಕರಿಸಿ ಅನ್ಯರನ ಹಂಬಲಿಸುವೆನು. ಚೆನ್ನಾಗಿ ಹೇಳುತ್ತಾರೆ. ಏನದು ಅಂದರೆ ದೇವರನ್ನ ಬಿಟ್ಟು ಮಿಕ್ಕವರನ್ನ ಪೂಜಾ ಮಾಡುವುದು, ದೇವರ ಪರಿವಾರವನ್ನ ಪೂಜಾ ಮಾಡಬೇಕು, ಅವರನ್ನ ದೇವರ ಪರಿವಾರ ಅಂತ ಪೂಜಾ ಮಾಡಬೇಕು, ಪ್ರತ್ಯೇಕವಾಗಿ ದೇವರನ್ನೇ ಮರೆತು ಅವರನ್ನೇ ಇಟ್ಟು ಪೂಜಾ ಮಾಡಬಾರದು. ಇನ್ನ ನಮ್ಮ ಎಲ್ಲಾ ಸ್ಥಾನಗಳಲ್ಲಿ ಈ ಮಂದಿರದಲ್ಲಿ ದೇವರ ಮೂರ್ತಿ ನಿಂತಿರುವಾಗ, ದೇವರು ನಿಂತಿರುವಾಗ ದೇವರನ್ನ ಬಿಟ್ಟು ಮೂರ್ತಿಗೆ ಪೂಜೆ ಮಾಡಬೇಡಿ. ಅಂತಹ ಮೂರ್ತಿ ಅಂತವರೇ ಎಲ್ಲಾ ದೇವತೆಗಳು, ಅದರಿಂದ ದೇವರನ್ನ ಬಿಟ್ಟು ಮೂರ್ತಿಯನ್ನ ಪೂಜೆ ಮಾಡಬೇಡಿ, ಮಿಕ್ಕವರನ್ನ ಪೂಜೆ ಮಾಡಬೇಡಿ. ಬಿಂಬ ಮೂರ್ತಿಯ ಅಪರೋಕ್ಷವಾಗತೆ ಗತಿ ಎಂಬುದು ಸಲ್ಲಾದು ಎಲ್ಲರಿಗೆ. ಬಿಂಬನೆಂಬ ಪ್ರಾಜ್ಞನ ಅನುಭವ ತಿಳಿದು ನಂಬುವಂತೆ ಮಾಡು ವಿಜಯ ವಿಠಲರೇಯ. ಚೆನ್ನಾಗಿ ಹೇಳ್ತಾರೆ, ಪ್ರಾಜ್ಞನೇ ಬಿಂಬ, ಆತನ ಅನುಭವ ಬಂದು ನಂಬುವಂತೆ ಮಾಡಯ್ಯ ಹೇಳ್ತಾರೆ. ನಿತ್ಯ ನೈಮಿತ್ಯಗಳ ಆವಾವ ಕರ್ಮಗಳು ಕೃತಾರ್ಥನಾಗಿ ಸಂಚರಿಸಿದರು. ಚೆನ್ನಾಗಿ ಮಾಡಿದ್ರು ಕೂಡ, ನಿತ್ಯ ತನ್ನೊಳಗಿದ್ದ ಬಿಂಬನಿಗೆ ಆವಾಹಿಸಿ ಭೃತ್ಯನು ನಾನು ಎಂದು ಪೂಜಿಸದಲೇ. ನಿತ್ಯ ಪದವಿ ಇಲ್ಲ ಶ್ರುತ್ಯರ್ಥದಲ್ಲಿ ಪೇಳೆ ಅತ್ಯಂತದಲ್ಲಿ ಕೇಳಿ ಮೊರೆ ಬಿದ್ದೇನೋ. ಸ್ವಾಮಿ ಏನೇ ಕರ್ಮಗಳು ಮಾಡಲಿ ಏನೇ ಆಗ್ಲಿ, ಬಿಂಬಮೂರ್ತಿಯ ಪದಾರವಿಂದಕ್ಕೆ ಧ್ಯಾನದಲ್ಲಿ ಚಿಂತನೆ ಮಾಡದಿದ್ದರೆ ಗತಿ ಇಲ್ಲ ಅಂತ ಕೇಳಿ ನಿನ್ನ ಮೊರೆ ಬಿದ್ದೇನಯ್ಯ. ಸತ್ಯ ಧರ್ಮ ಪರಾಕ್ರಮ ವಿಜಯ ವಿಠಲದೆಯ ಮಿಥ್ಯಾ ಸಂಗವ ನೀಯದೇ ಕೃತಕೃತ್ಯೆಯನ್ನ ಮಾಡು. ಇನ್ನ ಹೇಳುತ್ತಾರೆ, ಅಂಗುಟ ಪರಿಮಿತವಾಗಿ ಎನ್ನೊಳು ನಿಂದು ಅಂಗುಟ ಪರಿಮಿತ ಯಾರು? ಅಗ್ರೇ ಅಂಗುಟ ಪರಿಮಿತವಾಗಿ ಎನ್ನೊಳು ನಿಂದು ಶೃಂಗಿಣಿ ವಿಜಯ ವಿಠಲ ಎನ್ನ ಕರುಣಿಸೋ. ಶೃಂಗಿಣಿ ಅಂದ್ರೆ ಮಹಾಶೃಂಗ ಮೂರ್ತಿ ಅಂದ್ರೆ ಮಹಾಶೃಂಗ ಕೃತಾಂತ ಕೃತ ಅಂತ ಹೇಳ್ತಾರಲ್ಲ, ಎಲ್ಲಾ ದೋಷಗಳನ್ನು ಸಂಹಾರ ಮಾಡತಕ್ಕಂಥ ಸ್ವಾಮಿ ನನ್ನೊಳಗೆ ಕರುಣ ಮಾಡಿ ನನ್ನ ಅನುಗ್ರಹ ಮಾಡಯ್ಯ, ನಿನ್ನ ಕಡೆ ಮನಸ್ಸೇ ಬರ್ತಾ ಇಲ್ಲ, ನಿನ್ನ ಧ್ಯಾನ ಮಾಡಬೇಕೆಂಬ ವಿಷಯವೇ ಗೊತ್ತಿಲ್ಲ, ಗೊತ್ತಿದ್ರೂ ನಂದಲ್ಲ ಅಂತ ಹೋಗ್ಬಿಡ್ತಾ ಇರ್ತೇನೆ, ನಿನ್ನ ಕಡೆ ನೀನೇ ಮನಸ್ಸು ಕರಕೊಂಡು ಬಂದು ಕೃಪೆ ಮಾಡಿ ನಿನ್ನ ಧ್ಯಾನ ಕೊಡಯ್ಯ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಬರ್ತಾ ಇದ್ದಾನೆ. ಸರಿ, ಇನ್ನ ಆ ಧ್ಯಾನೋಪಾಸನದಲ್ಲಿ ಏನೇನು ವಿಶೇಷವಾಗಿರತಕ್ಕಂಥ ಅದ್ಭುತವಾದ ಚಿಂತನೆಗಳಿವೆ ಅದನ್ನು ಹೇಳ್ತಾ ಬರ್ತಾರೆ. ಅರ್ಚಿಸು ಮನವೇ, ಇನ್ನೊಂದು ಸುಳಾದಿಯಲ್ಲಿ ಅರ್ಚಿಸು ಮನವೇ ನಿತ್ಯ ಅನಾದಿ ಮೂರುತಿಯ ನಿಚ್ಚಳವಾಗಿ ನಿಸ್ಸಂಗದಲ್ಲಿ. ನಮ್ಮೊಳಗಿರತಕ್ಕಂಥ ಅನಾದಿ ಮೂರುತಿ ಬಿಂಬ ಮೂರ್ತಿಯನ್ನ ಅರ್ಚಿಸು, ಚೆನ್ನಾಗಿ ಅರ್ಚನೆ ಮಾಡಬೇಕು. ಅರ್ಚನೆ ಹೇಗೆ ಮಾಡಬೇಕು ಅಂದ್ರೆ ಹೇಳುತ್ತಾರೆ, ನಮ್ಮ ಸಕಲೇಂದ್ರಿಯಗಳಿಂದ ಆಗುವ ವ್ಯಾಪಾರವನ್ನ ಭಗವಂತನಿಗೆ ವಿಶೇಷವಾಗಿ ಅನ್ನ ಅಂತ ಕೊಡಬೇಕು. ನಾನಾ ಏನೇನಿದೆ ಆ ಮೂರ್ತಿಯನ್ನ ನಿಲ್ಲಿಸಿ ಚತುರ್ದಶಿ ಷೋಡಶಿ ಚಿಂತನೆ ಮಾಡಿ ಮನಸ್ಸಿನಲ್ಲಿ ಬೆಳಿಗ್ಗೆದ್ದು ಸ್ನಾನಕ್ಕಿಂತ ಮೊದಲೇ ಮಾಡಿ, ಅಡ್ಡಿ ಇಲ್ಲ, ಸ್ನಾನ ಆದ್ಮೇಲಾದ್ರೂ ಮಾಡಿ. ಬೆಳಗಿನ ಜಾವ ಹೇಳ್ತೀರಾ, ಬಹಳ ಉತ್ತಮ. ಬೆಳಗಿನ ಜಾವ 4 ಗಂಟೆಗೆ ಹೇಳ್ತೀರಾ, ಎದ್ದಿರಾ 3:30 4 ಗಂಟೆಗೆ ಹೇಳ್ತೀರಾ, ಎದ್ದ ಕೂಡಲೇ ಶೌಚ ಮಾಡಿಕೊಂಡು ಮೃತ್ತಿಕಾ ಶೌಚ ಮಾಡಿ ಚೂರು ಪ್ರೋಕ್ಷಣೆ ಮಾಡಿಕೊಂಡು ಮನಸ್ಸಿನಲ್ಲಿ ದೇವರ ಸ್ಮರಣೆ ಮಾಡಿ ಧ್ಯಾನಕ್ಕೆ ಕೂತು ಈ ಮೂರ್ತಿಯನ್ನ ಚಿಂತನೆ ಮಾಡುತ್ತಾ ಆ ಮೂರ್ತಿಯಲ್ಲೇ ಎಲ್ಲಾ ಷೋಡಶಿ ಏನು ಮಕಸುಳಾದಿ ಚತುರ್ದಶಿ ಷೋಡಶಿ ಪೂರ್ಣ ಚಿಂತನೆ ಮಾಡಿ ಅದರಲ್ಲೆಲ್ಲ ಬರುತ್ತೆ, ನಿಮಗೆ ದೇವರ ಅರ್ಚನೆ ಬರುತ್ತೆ, ಎಲ್ಲಾ ಬರುತ್ತೆ, ದೇವರಿಗೆಲ್ಲ ಮಾಡಿ ಆತನ ಆರತಿ ಮಾಡಿ ಬಂದ್ಬಿಡಿ. ಎಷ್ಟು ಒಂದೂವರೆ ಗಂಟೆ ಸಾಕಲ್ವಾ? ಬೇಕಾದಷ್ಟಾಯ್ತು, ನಿಮ್ ಚಿಂತನೆಯೂ ಆಯಿತು, ದೇವರ ಮೂರ್ತಿ ಕಾಣಿಸ್ತಾ ಇದೆ, ಧ್ಯಾನವೂ ಆಯಿತು, ಪ್ರಶಾಂತವಾಗಿ ಎಲ್ಲ ಮುಗಿಸಿ ಬರಬಹುದು. ಅದನ್ನು ಹೇಳ್ತಾ ಇದ್ದಾರೆ, ಅರ್ಚಿಸು ಮನವೇ ನಿತ್ಯ ಅನಾದಿ ಮೂರುತಿಯ ನಿಚ್ಚಳವಾಗಿ ಅರ್ಚಿಸು. ನಿಚ್ಚಳವಾಗಿ ಅಂದರೆ ಯಾವ ಕೊಚ್ಚೆ ಕೊಳೆ ಇಲ್ಲದೆ ನಿಚ್ಚಳವಾಗಿ ಅರ್ಚಿಸು, ಶುದ್ಧವಾಗಿರ್ಬೇಕಂತೆ. ಅಂದ್ರೆ ಚೂರು ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ ಯಾವುದೇ ಇಲ್ಲ, ಆವಾಗ ಎಲ್ಲ ಬರುತ್ತೆ. ಆ ಕೂತ ಕಾಲಕ್ಕೆ ಇವತ್ತೆಲ್ಲ ಅರ್ಜೆಂಟು, ಬಹಳ ಕೆಲಸ ಇದೆ, ಇವಾಗ ಇಲ್ಲೇ ಕೂತ್ಕೊಂಡ್ಬಿಟ್ರೆ ಲೇಟ್ ಆಗ್ಬಿಡುತ್ತೆ, ಇದು ಬೇಗ ಮುಗಿಸ್ಬೇಕು, ತಿಪ್ಪೇಲಿ ಹಾಕ್ಬಿಡಿ, ಅದು ಏನಾದ್ರೂ ಹಾಳಾಗೋಗ್ಲಿ, ನೋ ಪ್ರಾಬ್ಲಮ್. ಯಾಕಂದ್ ದಿನ ಆಗಿರೋದೆ ಸಾಯುವ ಪರ್ಯಂತ, ಇನ್ನೇನು ಹೆಣ ಹೊತ್ಕೊಂಡು ಹೋಗೋವರೆಗೂ ಅರ್ಜೆಂಟ್ ಇದ್ದೇ ಇರುತ್ತದು, ಅರ್ಜೆನ್ಸಿ ಇದ್ದೇ ಇರುತ್ತೆ. ಹೋದ ಮೇಲೆ ನಮ್ಮ ಅರ್ಜೆನ್ಸಿ ನಮ್ದಿಂದ ಹೋಗ್ಬಿಡುತ್ತಷ್ಟೇ, ಅದು ಇನ್ನೊಬ್ರು ಬರುತ್ತೆ, ಯಾರು ಹೆಡ್ ಆಗಿ ಕೊಡ್ತಾರೋ ಮನೆಗೆ ಅವ್ರಿಗೆ ಅರ್ಜೆನ್ಸಿ ಬರುತ್ತೆ. ಅಷ್ಟರವರೆಗೆ ನಮ್ಗೆ ಬಿಡೋದೇ ಇಲ್ಲ ದೇವ, ನನಗೆ ಅನುಭವ ಚೆನ್ನಾಗಿದೆ. ಆ ಉದ್ಯೋಗದಲ್ಲಿದ್ದ ಕಾಲಕ್ಕೆ ಒಂದು ಅರ್ಜೆನ್ಸಿ, ಅದು ಬಿಟ್ನಪ್ಪ ಇಲ್ಲಿ ಬಂದೆ ಅಂದ್ರೆ ಇಲ್ಲಿ ಇನ್ನೊಂದು ಅರ್ಜೆನ್ಸಿ ಕೊಡ್ತಾ ಇರುತ್ತೆ. ಆ ಪ್ರವಚನಕ್ಕೆ ಕೊಡಬೇಕು, ಇಲ್ಲಿ ಹೋಗ್ಬೇಕು, ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಎಲ್ಲಿಗೆ ಹೋದ್ರು ಈ ಅರ್ಜೆನ್ಸಿ ಇದೆ ಇರುತ್ತೆ. ಎಲ್ಲಾ ಬಿಟ್ಟು ಒಂದು ಮೂಲೆ ಕೂತ್ರೆ ಎಲ್ಲಾ ಅರ್ಜೆನ್ಸಿ ಬಿಟ್ಟು ಹೋಗುತ್ತೆ ಅಂತ ನಿಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಅದಕ್ಕೆ ಏನಿದ್ರೂ ಆ ಕಾಲಕ್ಕೆ ಎಲ್ಲ ತಿಪ್ಪೇಲಿ ಹೋಗಿದ್ದು ಬಿಡ್ರಿ, ಎಲ್ಲಾ ಸೆಲ್ ಫೋನ್ ಬಂದ್, ಎಲ್ಲಾ ಬಂದ್, ಬಾಗಿಲು ಬಂದ್, ಬೀಗ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಯಾರು ಒದರಿದ್ರು ಕೇಳಿಸ್ಬಾರ್ದು, ಆ ತರ ಇರಬೇಕು. ಆ 1.5 ಗಂಟೆ ಆದ್ಮೇಲೆ ಇವ್ರು ಹೊರಗೆ ಬರ್ತಾರೆ ಅಂತ ಎಲ್ಲಾರು ಅನುಭವಕ್ಕಾಗಿರ್ಬೇಕು. ಆ 1.5 ಗಂಟೆ ನೀವು ಬರಲ್ಲ, ಇವ್ರು ಮನುಷ್ಯರೇ ಅಲ್ಲ ಅಂತ ಎಲ್ಲರಿಗೂ ಎಚ್ಚರ ಆಗಿರ್ಬೇಕು. ಅವ್ರ ಪ್ರಯತ್ನವೂ ಮಾಡಬಾರ್ದು ನೆನಪಿಸಲಿಕ್ಕೆ, ಆ ತರ ಮಾಡಿಕೋಬೇಕು. ನಿಚ್ಚಳವಾಗಿ ನಿಸ್ಸಂಗದಲ್ಲಿ, ಹೊರಗಿನ ಸಂಘ ಬಿಟ್ಟ ಏನು ಮನಸ್ಸೇ ಅಲ್ಲಿಗೆ ಹೋಗ್ತಾ ಇರತ್ತೆ, ಮನಸ್ಸು ಹೋಗದಂತೆ ಮಾಡಿಕೋಬೇಕು. ನಾವು ಬಾಗಿಲಾಕೊಂಡು ಕೂಟ್ರೆ ಮನಸ್ಸೇ ಮಾರುಕಟ್ಟೆ ಕೂತಿರುತ್ತೆ, ಏನು ಉಪಯೋಗ? ಅದಕ್ಕೆ ನಿಸ್ಸಂಗದಲ್ಲಿ ಅಚ್ಚ ಭಕುತಿಯಲ್ಲಿ ಕೊಡಬೇಕಂತೆ. ಬಹಳ ಒಂದೊಂದು ಪದಕ್ಕೂ ಬಹಳ ತುಂಬಾ ಅರ್ಥಗಳಿವೆ. ನಾಳೆ ನೋಡೋಣ. ಶ್ರೀಕೃಷ್ಣ ಅಂತ ನಮಸ್ಕಾರ.